விஷயம் சமக்ரம் மாம் யதா ஞாஸ்யசி தச்ருணு. பார்த்தா அர்ஜுனா, மையாசக்த மனாக, நன்னல்லி ஆசக்தி ஹொந்தித மனசு உள்ளவனாகி, மதாஸ்ரேயா, நன்னே ஆசிரயசிதவனாகி, யோகம் யுஞ்சன், யோகாபியாசக்க தொடங்கியதந்த வக்தி, அசம்சயம் சமக்ரம் மாம் மாம் நன்ன, அசம்சயம் நிச்சிதவாகி, சமக்ரம் சமக்ரவாகி, யதா ஹேகே ஞாசியசி தெளிலிக்க சாத்தியவோ, தத் சுணு அதன் எடுத்தேன் கேளு, தத் அதன் சுணு கேளு. சாதனம் பிராதான்யேன உக்தம் அதீதைஹி அத்தியாயைஹி, முதல் ஆறு அத்தியாயங்களில் ஹெடிதேனோ சாதன, இல்லை ஹெடதேனோ ஜ்ஞான, முந்த ஹெடது எல்லர விவரணை, மூணு ஷட்கங்கள், பிரதம ஷட்க, த்விதீய ஷட்க, திருத்தீய ஷட்க. பிரதம ஷட்கத சாராம்ச, சாதனம் பிராதான்யேன உக்தம் அதீதைஹி அத்தியாயைஹி, அதீதைஹி ஈக கடந்த ஹிந்தின ஆறு அத்தியாயங்களிந்த சாதனம் பிராதான்யேன, உடது விஷயம் வந்தது, பிரதானவாய் சாதன வந்தது. உத்தரைஸ்து ஷட்பிஹி பகவன் மகாத்மியம் பிராதான்யேன ஆஹா, உத்தரைஹி ஷட்பிஹி, முந்தின ஆறு அத்தியாயங்களிந்த ஈக ஷட்க அந்த மனது ஆச்சாரியரிகே சம்மத அந்த அர்த்தம், முந்தின ஷட்பிஹி அந்தேளி ஆறு அத்தியாயங்கள், ஹிந்தின ஆறு அத்தியாயங்கள், கொனைய ஆறு அத்தியாயங்கள். ஆசக்தமனாக அதீவ ஸ்னேகயுக்தமனாக, சக்தி ஆசக்தி ஆசக்தமனாக, மனசு ஆசக்தவாத மனசன்னு ஹொந்திதவனாதவனு, அதீவ ஸ்னேகயுக்தமனாக, மதாஸ்ரேய பகவானேவ சர்வம் மயா காரயதி சயேவச்சமே சரணம். வல்ல தப்பு, அது சமாசதல்லி மனசப்த வம்சகரிங்க, இல்லி புல்லிங்க சேஞ்ச் ஆகப்பட்டது ಬಹುರಿಯಲ್ಲಿ ಬಂದಾಗ. ಅವಾಗ ಏನಾಗುತ್ತೆ, ಮನಸ್ ಶಬ್ದಕ್ಕೆ ಯಶಸ್ಸಿದ್ದಾಗಿ, ಅದು ಬರೀ ಯಶಸ್ ತಗೊಂಡಾಗ ಏನಾಯ್ತು, ಯಶಃ ಯಶಸ್ಸಿ ಯಶಾಂಸಿ, ಮಹಾಯಶಃ ಅಂತ ಕರೆದಾಗ ಮಹಾಯಶಃ ಅಂತ, ಮಹಾಯಶಃ ಆಗೋದಿಲ್ಲ. ಅದೇ ರೀತಿಯಲ್ಲಿ ಮಹಾಮನಃ, ಅತೀವ ಸ್ನೇಹಯುಕ್ತ ಮನಃ, ಮನಾಶ್ರಯ ಭಗವಾನೇವ ಸರ್ವಂ ಮಮಾಕಾರ, ಇದು ಆಶ್ರಯ ಅಂತ ಹೇಗೆ ಅಂದ್ರೆ ಈ ರೀತಿ, ಸರ್ವೇವ ಚ ಮೇ ಶರಣಂ ತಸ್ಮಿನ್ನೇವ ಅಹಂ ಸ್ಥಿತಃ ಇತಿ ಸ್ಥಿತಃ. ಮೂರು ವಿಷಯ ತಿಳಿದಿರಬೇಕು. ಭಗವಾನೇವ ಸರ್ವಂ ಮಯಾ ಕಾರಯತಿ, ನಾವೇನು ಮಾಡಿದ್ದೇನೋ ಎಲ್ಲವನ್ನೂ ದೇವರೇ ಮಾಡಿಸಿದ್ದಾನೆ. ಸವೇ ಸಯೇವ ಚ ಮೇ ಶರಣಂ, ಅವನೇ ನನಗೆ ಆಸರೆ, ತಸ್ಮಿನ್ನೇವ ಅಹಂ ಸ್ಥಿತ, ಅವನನ್ನೇ ನಾನು ನೆಲೆಸಿದವನಾಗಿದ್ದೇನೆ. ಈ ರೀತಿ ತಿಳ್ಕೊಂಡ್ರೆ ಅದು ಮದಾಶ್ರಯ ಶಬ್ದಕ್ಕೆ ಅರ್ಥ. ಅಸಂಶಯಂ ಮತ್ತು ಸಮಗ್ರಂ ಇತಿ ಕ್ರಿಯಾವಿಶೇಷಣ, ಅಸಂಶಯಂ ಜ್ಞಾಸ್ಯಸಿ ಸಮಗ್ರಂ ಜ್ಞಾಸ್ಯಸಿ, ಸಂಶಯವಿಲ್ಲದೆ ತಿಳಿಲಿಕ್ಕೆ ಸಾಧ್ಯ ಮತ್ತು ಯಥಾಯೋಗ್ಯವಾಗಿ ಪೂರ್ಣ ತಿಳಿಲಿಕ್ಕೆ ಸಾಧ್ಯ. ಅದಿಷ್ಟಕ್ಕೂ ವಿವರಣೆ. ಪ್ರಮೇಯ ದೀಪಿಕ, ಜ್ಞಾನ ಸಾಧನಾ ತನ್ಯತ್ ಉತ್ತರಾಧ್ಯಾಯ ಪ್ರತಿಪಾದ್ಯಂ ವಕ್ತುಂ ಯೋಗೇ ತು ಇಮಾಂ ಶೃಣು ಇತಿ ಪ್ರತಿಜ್ಞಾತಂ ಅಸಮಾಪ್ಯ ಕಥಂ ಅರ್ಥಾಂತರ ಮುಚ್ಯತೆ ಇತ್ಯಾಶಂಕಾಂ ತಾವತ್ ಪರಿಹರತಿ ಸಾಧನಮಿತಿ. ಜ್ಞಾನ ಸಾಧನಾ ತನ್ಯತ್ ಉತ್ತರಾಧ್ಯಾಯ ಪ್ರತಿಪಾದ್ಯಂ ವಕ್ತುಂ, ಜ್ಞಾನ ಸಾಧನಾ ತನ್ಯತ್, ಜ್ಞಾನ ಸಾಧನ ಆಯ್ತೀಗ, ಮುಂದಿನ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಿದುಕೊಳ್ತು. ಯೋಗೇತು ಇಮಾಂ ಶೃಣು ಇತಿ ಪ್ರತಿಜ್ಞಾತಂ ಅಸಮಾಪ್ಯ, ಇನ್ನು ಯೋಗವನ್ನು ಮುಗಿಸಿಲ್ಲ, ಕಥಂ ಅರ್ಥಾಂತರ ಮುಚ್ಚದೆ, ಬೇರೆ ವಿಷಯ ಪರಮಾತ್ಮ ಶುರು ಮಾಡ್ತಾ ಇದ್ದಾನಲ್ಲ, ಯಾತಕ್ಕೆ ಆಶಂಕಾಂ ತಾವತ್ ಪರಿಹರತಿ ಸಾಧನಮಿತಿ, ಅದಕ್ಕೆ ಆ ಶಂಕೆಗೆ ಉತ್ತರ ಕೊಡ್ತಿದ್ದಾರೆ. ಸಾಧನವನ್ನು ಹಿಂದೆ ಹೇಳಿದರು, ಈಗ ಅದನ್ನು ಹೇಳಿದ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಜ್ಞಾನಸ್ಯ ಇತಿ ಶೇಷ ತತ್ರ ತತ್ರ ಸಾಧನ, ಯಾವುದಕ್ಕೆ ಸಾಧನ ಅಂದರೆ ಜ್ಞಾನಸ್ಯ ಅಂತ ಅರ್ಥ. ಯಾವ ಜ್ಞಾನಕ್ಕೆ? ಅಪರೋಕ್ಷ ಜ್ಞಾನಕ್ಕೆ ಅಂತ ಅರ್ಥ. ಹಿಂದೆ ಹೇಳಿದ್ದೆಲ್ಲ ಏನದು, ಅಪರೋಕ್ಷ ಜ್ಞಾನ ಸಾಧನಂ ಪ್ರಾಧಾನ್ಯೇನ ಉಕ್ತಂ ಅತೀತೈರಧ್ಯಾಯೇ ಅಂತ ಅರ್ಥ. ಈಗ ತತ್ರ ತತ್ರ ಭಗವನ್ ಮಹಿಮ್ನೋಪಿ ವರ್ಣಿತತ್ವೇನ ಪ್ರಾಧಾನ್ಯೇನ ಇತ್ಯುಕ್ತಂ, ಅಲ್ಲಿ ಮಧ್ಯೆ ಮಧ್ಯೆ ಹೇಳಬೇಕಾದ್ರೆ ಅವಿನಾಶಿತು ತದ್ವಿಧ್ಯೇನ ಸರ್ವವಿಧಂ ತತಂ, ಅದೇ ರೀತಿ ಅಜೋಪಿ ಸನ್ ನವ್ಯ ಆತ್ಮಭೂತಾನಾಂ ಈಶ್ವರೋಪಿ ಸನ್, ಇವೆಲ್ಲ ಭಗವನ್ ಮಹಿಮೆನೇ, ಅದಕ್ಕೆ ಪ್ರಾಧಾನ್ಯೇನ ಅದನ್ನು ಹೇಳಿದರು. ಉಳಿದ ದೇವರ ಮಹಿಮೆಯನ್ನು ಹೇಳಿದ್ದಾರೆ, ಪ್ರಧಾನವಾಗಿ ಸಾಧನ ಹೇಳಿದ್ದಾರೆ. ಪ್ರಾಚುರ್ಗೇಣ ಇತ್ಯರ್ಥ, ಪ್ರಾಚುರ್ ಹೆಚ್ಚಾಗಿ ಅಂತರ್ಥ. ಉಕ್ತಂ ಇದೆ ಅನೇನ ಪ್ರತಿಜ್ಞಾತ ಪ್ರತಿಜ್ಞಾತ ಸಮಾಪ್ತಿಂ ಸೂಚಯತಿ, ಉಕ್ತಂ ಅಂತ ಹೇಳಿದ್ರಿಂದ ಹಿಂದೆ ಹೇಳಿದ್ದ ಅದು ಮುಕ್ತಾಯ ಮಾಡಿ. ಈಗ ತಚ್ಚ ಪ್ರತಿಜ್ಞಾಂತರಕರಣಾದವಗಮ್ಯತೆ, ಈಗ ಹೊಸ ವಿಷಯ ಹೇಳಿದ ಕೊಟ್ಟಿದ್ದಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನೆ ಆಯಿತು, ಅಪರೋಕ್ಷ ಜ್ಞಾನ ಹೇಗಿರುತ್ತೆ ಅಂದರೆ ಹೇಳ್ತಾರೆ. ಇದಾನೀಂ ಉತ್ತರ ಗ್ರಂಥ ಪ್ರತಿಪಾದ್ಯಮಾಹ ಉತ್ತರೈಸ್ತು ಇತಿ ಅಧ್ಯಾಯೈರಿತಿ ವರ್ತತೆ, ಷಡ್ಭಿ ಅಂತಿದೆ ಅಧ್ಯಾಯ ಏನು ಸೇರಿಸ್ಕೋಬೇಕು, ಮುಂದಿನ ಆರರಿಂದ ಅಂದರೆ ಆರು ಅಧ್ಯಾಯಗಳಿಂದ. ಅನೇನ ಜ್ಞಾನ ವಿಜ್ಞಾನ ಶಬ್ದವು ಜ್ಞೇಯ ಭಗವನ್ ಮಹಾತ್ಮ್ಯ ಪರಮಿತಿ ಪರವಿಧಿ ಸೂಚಿತಂ, ಮುಂದೆ ಜ್ಞಾನ ವಿಜ್ಞಾನ ಹೇಳ್ತಿರೋದು, ಇಲ್ಲಿ ಭಗವನ್ ಮಹಾತ್ಮ್ಯ ಅಂತ ಹೇಳಿದರು. ಸೊ ಜ್ಞಾನ ವಿಜ್ಞಾನ ಎರಡು ಏನಂತ ಅರ್ಥ, ಭಗವನ್ ಮಹಾತ್ಮ್ಯ ಅಂತ ಅರ್ಥ. ಅತ್ರಾಪಿ ಕ್ವಚಿತ್ ಸಾಧನಸ್ಯ ಉಕ್ತತ್ವಾತ್ ಪ್ರಾಧಾನ್ಯೇನ ಇತ್ಯುಕ್ತಂ. ಇಲ್ಲೂ ಕೂಡ ಹಾಗೇನೆ, ಅಲ್ಲಿ ಸಾಧನ ಹೇಳಿದ್ರು, ದೇವ್ರ ಮಹಿಮೆನೂ ಹೇಳಿದ್ರು. ಇಲ್ಲಿ ದೇವ್ರ ಮಹಿಮೆ ಹೇಳ್ತಾರೆ, ಸಾಧನನೂ ಹೇಳ್ತಾರೆ. ಪ್ರಾಧಾನ್ಯೇನ, ಪ್ರಧಾನವಾಗಿ ಸಾಧನ ಅಲ್ಲಿ, ಪ್ರಥಮಾನವಾಗಿ ಭಗವನ್ ಮಹಿಮೆ ಇಲ್ಲಿ. ಆದ್ರಿಂದ ಬ್ರಹ್ಮಸೂತ್ರಗಳಲ್ಲೂ ಹಾಗೇನೆ, ನಾಲ್ಕು ಅಧ್ಯಾಯಗಳಲ್ಲೂ ಕೂಡ ಸಮನ್ವಯ ಅಧ್ಯಾಯದಲ್ಲೂ ಬೇರೆ ವಿಷಯ ಬಂದಿದೆ, ಅವಿರೋಧ್ಯಾಯದಲ್ಲೂ ಬೇರೆ ಬಂದಿದೆ, ಸಾಧನದಲ್ಲಿ ಎಲ್ಲದರಲ್ಲೂ ಬಂದಿದೆ. ಅದಕ್ಕೆ ಪ್ರಾಚುರ್ಯೇಣ ಸಮನ್ವಯಾಧ್ಯಾಯ, ಪ್ರಾಚುರ್ಯೇಣ ವಿರೋಧಾಧ್ಯಾಯ, ಆ ರೀತಿ ತಿಳ್ಕೋಬೇಕೆ ಹೊರತು ಬೇರೆ ಅಲ್ಲ. ಇದು ಅದನ್ನು ತಿಳಿಸಿ ಆ ಎಲ್ಲದರಲ್ಲೂ ಎಲ್ಲ ಸೇರಿಕೊಂಡಿದ್ದರೂ ಕೂಡ ಒಂದೊಂದು ಪ್ರಧಾನ. ಅತ್ರ ಅಪಿ ಕ್ವಚಿತ್ ಮಾದನಸ್ಯ ಉಕ್ತತ್ವಾತ್ ಪ್ರಾಧಾನ್ಯೇನ ಇತ್ಯುಕ್ತಂ ಸಂಗತಿಸ್ತು ಪ್ರಥಮ ಶ್ಲೋಕೇ ಉಕ್ತ. ಸಂಗತಿ ಮೊದಲನೇ ಶ್ಲೋಕದಲ್ಲೇ ಬಂದಿರೋದ್ರಿಂದ ಹೇಳಬೇಕಾಗಿಲ್ಲ. ಅನೇನ ದ್ವಿವಿಧೇನ ಯೋಗೇನ ಯಜ್ಞಾತವ್ಯಂ ತಕ್ಷಣ ಇತ್ಯುಕ್ತತ್ವ. ದ್ವಿವಿಧ ಯೋಗ, ಯಾವ ಯೋಗ? ಸಾಂಖ್ಯ ಯೋಗ, ಕರ್ಮಯೋಗ. ಅದರಿಂದ ಏನು ಸಿದ್ಧಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಸಕ್ತ ಮನಃ ಸಂಬದ್ಧ ಮನಃ ಇತಿ ಪ್ರತೀತಿ ನಿರಾಸಾಯಾಹ ಆಸಕ್ತೇತಿ. ಆಸಕ್ತ ಶಬ್ದಕ್ಕೆ ಬರೀ ಕನೆಕ್ಷನ್ ಅಲ್ಲ, ಅತೀವ ಸ್ನೇಹಯುಕ್ತ, ನಮಗೂ ಸಂಬಂಧ ಇದೆ. ಗೊತ್ತಾಯ್ತಾ? ಇಷ್ಟು ಎಷ್ಟು ಕಷ್ಟ ಅಷ್ಟೇ, ಆ ಥರ ಅಲ್ಲ. ಆಸಕ್ತ ಮನಃ ಸಂಬಂಧ ಇದೆ, ಬಂಧುಗಳು ಹೌದು, ಸಂಬಂಧ ಇಲ್ಲ, ಬಂಧು ಸಂಬಂಧ ಇಲ್ಲ. ಆದರೆ ದೇವರು ಹೇಗಿರಬೇಕು, ದೇವರಿಗೆ ನನ್ನ ಭಕ್ತಿ, ಬರೀ ಸಂಬಂಧ ಅಲ್ಲ, ಅತೀವ ಸ್ನೇಹಯುಕ್ತ ಮನಃ. ದೇವರಲ್ಲಿ ಸ್ನೇಹ ಇರಬೇಕು. ಸ್ನೇಹ ಅಂದರೆ ಭಕ್ತಿ. ಎಷ್ಟು ಸ್ನೇಹ ಭಕ್ತಿ ಇರಬೇಕು ಅಂದರೆ ಅತೀವ, ಭಾರಿ ಜಾಸ್ತಿ ಇರಬೇಕು. ವಿಷ್ಣುವರ ಅತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ. ಹೈಯೆಸ್ಟ್ ಭಕ್ತಿ ಯಾರಲ್ಲಿ ಮಾಡಬೇಕು? ದೇವರಲ್ಲಿ. ಭಗವದಾಶ್ರಯತ್ವಂ ಸರ್ವಸಾಧಾರಣಂ ಕಥಂ ಯೋಗಿನೋ ಅತೀವ ಇತಿ ಆನೋ ಅರ್ಥ. ಆನೋ ಅಂದರೆ ಆ ಅಂತಿದೆಯಲ್ಲ, ಆ ಅಂಬುದಕ್ಕೆ ಅತೀವ ಅಂತ ಅರ್ಥ. ಸಂಬಂಧ ಮಾತ್ರಸ್ಯ ಯೋಗಾಂಗತ್ವಾದಿತಿ ಭಾ ಯೋಗ ಅನಂಗತ್ವಾದಿತಿ ಭವರಿ. ಸಂಬಂಧ ಇದ್ರೆ ಏನಂತ ಕರೆಯೋದಿಲ್ಲ ಅದನ್ನು, ಯೋಗ ಅಂತ ಕರೆಯೋದಿಲ್ಲ. ಅತೀವ ಸಂಬಂಧ ಇದ್ರೆ ಮಾತ್ರ ಯೋಗ. ಜಸ್ಟ್ ಕಾಂಟ್ಯಾಕ್ಟ್ ಬೇರೆ, ಕ್ಲೋಸ್ ಕಾಂಟ್ಯಾಕ್ಟ್ ಬೇರೆ. ಭಗವದ್ ಆಶ್ರಯತ್ವಂ ಸರ್ವಸಾಧಾರಣಂ ಕಥಂ ಯೋಗಿನೋ ವಿಶೇಷಣಂ. ಕೆಟ್ಟದ್ರ ಕೇಳ್ತಾರೆ ಅವ್ರು, ಗೊತ್ತಾ ಅಂತಾರೆ. ಗೊತ್ತು ಅಂತಾರೆ ಯಾವುದಕ್ಕೆ ಅಂತೇಳಿ? ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯತ ಗೊತ್ತು, ಏನು ಗೊತ್ತಿಲ್ಲ, ಈ ರೀತಿ ವಿಷಯ ಮಾತಾಡೋಷ್ಟು ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅತೀವ ಆಸಕ್ತ ಮನಃ. ಸಂಬಂಧ ಮಾತ್ರಸ್ಯ ಯೋಗ ಅನಂಗತ್ವಾದಿತಿ ಭಾವ ಭಗವದಾಶ್ರಯತ್ವಂ ಸರ್ವಸಾಧಾರಣಂ ಕಥಂ ಯೋಗಿನೋ ವಿಶೇಷಣಂ ಇತ್ಯತಃ ಮದಾಶ್ರಯ. ಭಗವತ್ ಸಂಬಂಧ ಎಲ್ರಿಗೂ ಇದೆ, ಮತ್ತೇನು ಸಂಬಂಧ ಅಂತ ಕೇಳಿದರೆ ಈ ರೀತಿ ಸಂಬಂಧ ಇರಬೇಕು. ಇವತ್ತು ಕಳ್ಳಗೂ ಗೌರ್ಮೆಂಟ್ಗೂ ಸಂಬಂಧ ಇದೆ, ಯಾಕೆ ಆ ಸ್ಟೇಟಲ್ಲಿ ಇರೋದು ಅವರು. ಅದು ಎಂಥ ಸಂಬಂಧ, ಅವನು ಟ್ಯಾಕ್ಸ್ ಇಸ್ಕೊಡ್ಬೇಕಾಗುತ್ತೆ. ಅದೇ ಆ ಸಂಬಂಧ ಇಟ್ಕೊಂಡಿದ್ದಾನೆ, ಏನಿಲ್ಲ ಅದರಲ್ಲಿ, ಭಕ್ತಿ ಶ್ರದ್ಧೆಗಳಿಲ್ಲ. ಅದು ಹಿಡ್ಕೊಂಡು ಹೋಗ್ತಾರೆ, ಭಯದಿಂದ ಕೊಡ್ತಾನೆ ಹೊರತು ಏನಿಲ್ಲ ಅದರಲ್ಲಿ, ಭಕ್ತಿ ಶ್ರದ್ಧೆಗಳಿಲ್ಲ. ಅದೇ ರೀತಿ ದೇವರಲ್ಲಿ ಹಾಗಿರಬಾರ್ದು. ಭಗವದಾಶ್ರಯತ್ವಂ ಸರ್ವಸಾಧಾರಣಂ ಕಥಂ ಯೋಗಿನೋ ವಿಶೇಷಣಂ ಇತ್ಯತಃ ಮದಾಶ್ರಯ ಇತಿ. ಶರಣಂ ರಕ್ಷಕ ಹೇಳಿದ್ರೆ, ಗಂಗಾನಿ ಸ್ನಾನ ಮಾಡದೆ ಹೋದ್ರೂ ಹರಿಯುತ್ತೆ, ಮಾಡಿದ್ರೆ ಹರಿಯುತ್ತೆ, ಮಾಡಿದರೆ ನಮಗೆ ಹಾಗೆ ಪುಣ್ಯನೋ ಹಾಗೆ. ದೇವರ ಆಶ್ರಯನಾಗಿದ್ದಾನೆ, ಆಶ್ರಯ ಅಂತ ತಿಳಿಯೋದು ಜ್ಞಾನ. ಶರಣಂ ಅಂದರೆ ರಕ್ಷಕ, ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋಚಿತ ಹೇಳಿದ್ದಾರೆ. ಇತಿ ಸ್ಥಿತ ಇತಿ ಜಾನನ್ನಿತಿ ಯಾವತ್. ಇಷ್ಟು ಆಚಾರ್ಯರ ಮಾತುಗಳಿಗೆ ವಿವರಣೆ. ಮುಂದೆ ಹೇಳ್ತಾರೆ, ಅಸಂಶಯಂ ಸಮಗ್ರಂ, ಎರಡು ಪದ ಇದೆ ಈಗ. ಅಸಂಶಯಂ ಸಮಗ್ರಂ ಮಾಂ ಯಥಾ ನ್ಯಾಸ್ಯಸಿ ತತ್ ಶೃಣು. ಅಸಂಶಯಂ ಹೇಗೆ ಮತ್ತು ಸಮಗ್ರಂ ಎಂದ್ರೇನು? ಅಸಂಶಯಂ ಸಮಗ್ರಂ ಇತಿ ಉಭಯಂ ಭಗವದ್ ವಿಶೇಷಣತ್ವೇನ ಭಾಸ್ಕರೋ ವ್ಯಾಖ್ಯಾತವಾನ್. ಭಾಸ್ಕರ ಪಕ್ಷದಲ್ಲಿ ಅಸಂಶಯಂ ಮಾಂ ಭಗವ ಮತ್ತು ಸಮಗ್ರಂ ಮಾಂ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಆ ಅರ್ಥ ಮಾಡಬಾರ್ದು, ತಪ್ಪರ್ಥ. ಅದಕ್ಕೆ ಆಚಾರ್ಯ ಹೇಳಿದರು, ಅದು ಕ್ರಿಯಾ ವಿಶೇಷಣನೇ ಹೊರತು ನಾಮ ವಿಶೇಷಣ ಅಲ್ಲ. ಅವರ ಪ್ರಕಾರ ಅಬ್ಜೆಕ್ಟಿವ್ ಆಗ್ತಾ ಇತ್ತು, ಅದು ತಪ್ಪೋದು. ಏನು ಮಾಡಬೇಕು ಅದನ್ನು? ಅಡ್ವರ್ಬ್ ಮಾಡಬೇಕು. ಕ್ರಿಯಾ ವಿಶೇಷಣ ಅಂದ್ರೆ ಏನು? ವರ್ಬ್ಗೆ ಕ್ವಾಲಿಫೈ ಮಾಡಿದರೆ ಏನದು? ಕ್ರಿಯಾ. ನೌನಿ ಮಾಡಿದರೆ ಅಬ್ಜೆಕ್ಟಿವ್. ಅದಕ್ಕೆ ಅಸಂಶಯಂ ದೇವನ ಸಮಗ್ರತೆಗಳಿಗೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದಾಗಿನೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ತಿಳಿ ಅಷ್ಟೇ ಹೊರತು ಬೇರೆ ಅಲ್ಲ. ಈ ಅರ್ಥ ಬರೋದು ಯಾವಾಗ? ಕ್ರಿಯಾ ವಿಶೇಷಣೆ ಮಾಡಿದರೆ ಈ ಅರ್ಥ ಬರುತ್ತೆ. ದೇವ್ರನ್ನ ಪೂರ್ಣ ತಿಳಿಯೋದು ಅಂದ್ರೇನು? ಸಾಧ್ಯನೇ ಇಲ್ಲ. ದೇವ್ರನ್ನ ಪೂರ್ಣ ತಿಳಿಯಲಿಕ್ಕೆ ಯಾರಿಗೆ ಸಾಧ್ಯ? ದೇವರಿಗೆ ಒಂದೇ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಶರಣಂ ರಕ್ಷಕ ಸಂಶಯರಹಿತಂ ಸಮಗ್ರಂ ಕೃಷ್ಣಂ ಮಾಂ ಇತಿ ಅಂತ ಅರ್ಥ ಮಾಡ್ತಾರೆ, ತಪ್ಪದು. ಇನ್ನೂ ಕೆದರಿತಾರೆ, ಅಪರಸ್ತು ಸಮಗ್ರಂ ಇತ್ತೇವ ಸಮಗ್ರಂ ಸಮಸ್ತಂ ವಿಭೂತಿ ಬಲ ಶಕ್ತಿ ಶಕ್ತಿ ಐಶ್ವರ್ಯಾದಿ ಗುಣ ಸಂಪನ್ನ ಮಾಂ ಸಂಶಯ ಮಂತರೇಣ ಇತಿ. ಅವರೇನು ಅರ್ಥ ಮಾಡ್ತಾರೆ ಅಂದರೆ, ಒಂದನ್ನು ಮಾತ್ರ ಅಪ್ಲೈ ಮಾಡಿ ಇನ್ನೊಂದನ್ನು ಸೇರಿಸ್ತಾರೆ. ಎರಡು ಅಬ್ಜೆಕ್ಟಿವ್ ಮಾಡಿದವ್ರು ಒಬ್ಬರು, ಒಂದು ಅಬ್ಜೆಕ್ಟಿವ್ ಒಂದು ಅಡ್ವರ್ಬ್ ಅಂತ ಇನ್ನೊಬ್ರು, ತಪ್ಪು. ಎರಡು ಯಾವುದದು? ಅಡ್ವರ್ಬ್ ಅಂತ ಹೇಳ್ತಿದ್ದಾರೆ. ಏನ ಮಾಮ್? ಇನ್ನೂ ಕೆಲವು ವಾಕ್ಯಗಳಿದೆ, ಅದು ಸೇರಿಸಿಲ್ಲ ಅಂತ. ತುಂಬ ಲಾಂಗ್ ಕೊಟೇಶನ್ ಕೊಡಬೇಕಾದ್ರೆ ಮತ್ತೆ ಡಾಟ್ ಕೊಟ್ಬಿಟ್ರೆ ಮೊದಲು ಮಧ್ಯೆ ಇದೆ, ಅದು ಬೇಕಿಲ್ಲ ಅಂತ ಕೊಟ್ಟಿಲ್ಲ ಅಂತ ಅರ್ಥ. ತನ್ನ ನಿರಾಸಾರ್ಥಮಃ ಅಸಂಶಯಮಿತಿ ತವ ಸಮಗ್ರಂ ಯಥಾಭವತಿ ತಥಾ ಇತ್ಯರ್ಥ. ನಿನಗೆ ಸಮಗ್ರನೇ ಹೊರತು ಇದಲ್ಲ. ಫಸ್ಟ್ ಇಯರ್ ಕೋರ್ಸ್ ಮುಗೀತು, ಫಸ್ಟ್ ಇಯರ್ ಕೋರ್ಸ್ ಮುಗೀತು ಅಷ್ಟೇ, ಸೆಕೆಂಡ್ ಇಯರ್ ಕೋರ್ಸ್ ಮುಗೀತು. ಕೋರ್ಸ್ ಮುಗಿದಿದ್ದು ಹೌದು, ಇಡೀ ಕೋರ್ಸ್ ಮುಗಿದಿಲ್ಲನೂ ಹೌದು. ಅದಕ್ಕೆ ನಿನಗೆಷ್ಟು ಬೇಕೋ ಅಷ್ಟು ತಿಳಿಯೋದು, ಅಷ್ಟು ಸ್ನಾನ ಆಯಿತು, ತನಗೆಷ್ಟು ಬೇಕೋ ಅಷ್ಟು ಆಯ್ತೇ ಹೊರತು ನೀರೇನು ಖಾಲಿ ಆಗಿಲ್ಲ, ಬೇಕಾಷ್ಟಿದೆ ಸಮುದ್ರದಲ್ಲಿ. ಇವನು ಪಾಲಿಗಷ್ಟೇ ಮುಗಿದಿತ್ತು. ಅದಕ್ಕೆ ಅಸಂಶಯಮಿತಿ ತವ ಸಮಗ್ರಂ ಯಥಾಭವತಿ ತಥಾ ಇತ್ಯರ್ಥ. ನಹಿ ಭಗವತಃ ಸಂಶಯರಾಹಿತ್ಯಂ ಇದಾನೀಂ ವಕ್ತವ್ಯಂ. ಭಗವಂತನಿಗೆ ಸಂಶಯರಾಹಿತ್ಯ ಹೇಳ್ಬೋದಲ್ಲ ಅಂತ ಕೇಳಿದರೆ, ನಚ ಭಗವಾನ್ ಸಮಗ್ರೋ ಅನ್ನೇನ ಕೇನಚಿತ್ ಶಕ್ಯೋ ಜ್ಞಾತು. ಭಗವಂತನಿಗೆ ಸಂಶಯರಾಹಿತ್ಯ ಹೇಳೋದು ಬೇಕಿಲ್ಲ ಈಗ, ಅಷ್ಟೇ. ಅಸಂಶಯಂ ಭಗವಂತಂ ಅಂತ ಅರ್ಥ ಮಾಡ್ತಾರೆ. ಭಗವಂತನ ಸಂಶಯ ಇಲ್ಲ ಅಂತ ಹೇಳೋದೇನು ಬಂತು? ಸರ್ವಜ್ಞನ ಸಂಶಯ ಆಗಿ ಬರುತ್ತೆ, ಅದು ಪುನರುಕ್ತಿ, ಅದು ಹೇಳೋ ನೆಸೆಸಿಟಿನೇ ಇಲ್ಲ. ಹೇಳಿದ್ನಲ್ಲ ಎಮ್ ಎ ಮಾಡಿದಾನೆ ಅಂದರೆ ಎಸ್ ಎಲ್ ಸಿ ಮಾಡಿದಾನೆ ಅಂತ ಕೇಳಿದ್ರಾಗ ತುಂಬ ಮೇಲಿಂದ ಸರ್ವಜ್ಞತ್ವ ಅಂಬುದು ಏನು ಹೇಳುತ್ತೆ, ಸಂಶಯದ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಅದಕ್ಕೆ ಅದು ಆ ವಿಶೇಷ ಭಗವದ್ ವಿಶೇಷಣೆ ಮಾಡಿದರೆ ಆ ಅರ್ಥ ಹೇಳಬೇಕಾಗುತ್ತೆ, ಅದು ಬೇಕಿಲ್ಲ. ಅದು ಕ್ರಿಯಾ ವಿಶೇಷಣೆ ಮಾಡಿದರೆ ಸರಿ ಹೋಗು. ದೇವರಿಗೆ ಸಂಶಯ ಇಲ್ಲ ಅಲ್ಲ, ನೀನು ಸಂಶಯ ಇಲ್ಲದೆ ನೀನು ತಿಳ್ಕೊ ಅಂತ ಅರ್ಥ. ದೇವನ ತಿಳುವಳಿಕೆ ಸಂಶಯ ಇರಬಾರ್ದೆ ಹೊರತು ದೇವರಿಗೆ ಸಂಶಯ ಇಲ್ಲ ಅಂತ ತಿಳ್ಕೊಡೋದಲ್ಲ. ನಜ ಭಗವಾನ್ ಸಮಗ್ರೋ ಅನೇನ ಕೇನಚಿತ್ ಶಕ್ಯೋ ಜ್ಞಾತು. ಇನ್ನು ಸಮಗ್ರ ಅಂಬುದು ಸರಿಯಲ್ಲ, ದೇವನ ಸಮಗ್ರ ತಿಳಿಯೋಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲವೇ ಇಲ್ಲ. ಮುಂದೆ ಬರುತ್ತೆ, ಸ್ವಯಮೇವಾತ್ಮನಾತ್ಮಾನಂ ವ್ಯರ್ಥತ್ವಂ ಪುರುಷೋತ್ತಮ ಇತಿ ವಕ್ಷ್ಯಮಾನತ್ವಾದಿತಿ ಭಾವ. ಪುರುಷೋತ್ತಮ 11-10 ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಬರುತ್ತೆ. ಆತ್ಮಾನಂ ನಿನ್ನನ್ನ, ಆತ್ಮನ ನಿನ್ನಿಂದನೇ ಸ್ವಯಂ ನೀನೇ ತಿಳಿಬೇಕೆ ಹೊರತು ಎರಡುವರಿಗೆ ಆಗೋದಿಲ್ಲ. ಮುಂದೆ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವಾ ನಾ ಇಹ ಭೂಯಃ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಏನು ಹೇಳ್ತೇನೀಗ, ತೇ ನಿನಗೆ, ಅಹಂ ನಾನು, ಜ್ಞಾನಂ ಸವಿಜ್ಞಾನಂ ವಕ್ಷ್ಯಾಮಿ. ಜ್ಞಾನವನ್ನು ವಿಜ್ಞಾನ ಸಮೇತ ಹೇಳ್ತೇನೆ. ಜ್ಞಾನಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ. ಎಷ್ಟು ಹೇಳ್ತೇನೆ? ಪೂರ್ಣ ಹೇಳ್ತೇನೆ. ನಿನಗೆ ಎಷ್ಟು ಬೇಕೋ ಅಷ್ಟು ಪೂರ್ಣ ಹೇಳ್ತೇನೆ. ಯತ್ ಜ್ಞಾತ್ವಾ ಯಾವುದನ್ನು ತಿಳ್ಕೊಂಡ್ರೆ, ನಾ ಇಹ ಇಲ್ಲಿ ಜ್ಞಾತವ್ಯಂ ತಿಳಿಬೇಕಾದ ಪದಾರ್ಥ, ಅನ್ಯತ್ ಬೇರೊಂದು, ಭೂಯ ಇನ್ನು, ನಾ ಅವಶಿಷ್ಟತೆ ಉಳಿಯೋದೇ ಇಲ್ಲ. ನಿನಗೆ ಎಷ್ಟು ಹೇಳ್ತೇನೆ ಅಂದರೆ ನಿನಗೆ ಎಷ್ಟು ತಿಳ್ಕೊಂಡು ಅಷ್ಟು. ಅರ್ಜುನ ನಮಗೇನು ಅನಿಸುತ್ತೆ, ನಮಗೆ ಅಂತ ಕೇಳಿದರೆ ಅರ್ಜುನ ದೇವತೆ ಆತಗೆ ತಿಳಿಯೋಷ್ಟು ಹೇಳಿದ್ರೆ ನಮಗೇನದು ಸರ್ಪ್ಲಸ್, ಅದು ಸಾಕಷ್ಟು ಹೇಳಿಬಿಡ್ತಾನೆ. ಅರ್ಜುನಿಗೆ ಸಾಕಷ್ಟು ಹೇಳಿದ ಮೇಲೆ ಅದರ ನಮಗೇನಾಯ್ತು, ಈಗ ಎಲ್ರಿಗೂ ಬಂದೋಯ್ತು ಅಂತ ಜ್ಞಾತವ್ಯ. ಅದಕ್ಕೆ ಅರ್ಜುನಿಗೆ ಅಷ್ಟು ಹೇಳಿದ, ನಮಗಿನ್ನೂ ಜಾಸ್ತಿ ಬೇಕಾಗಿತ್ತು ಅಂತ ತಿಳ್ಕೊಂಡು ಎಸ್ಸಿಟಿ ಇಲ್ಲ. ಆ ದೊಡ್ಡ ದೇವತೆ ಅಲ್ಲ, ದೇವತೆಗಳ ರಾಜ ಆತ, ಅದರಿಂದ ತುಂಬ ವಿಷಯ ಬಂದಿದೆ ಅಂತ ಆಗ್ತಾರೆ. ನಾನು ಜ್ಞಾನಂ ವಕ್ಷ್ಯತೆ ನತು ಉಕ್ತಂ ತತ್ ಕಥಮಿದಮಿತಿ ಪರಾಮರ್ಶ್ಯ ತದ್ ಇದಂ ಅಂದ್ರೆ ಮದ್ ವಿಷಯ ಜ್ಞಾನಂ. ಇದಂ ನನ್ನ ವಿಷಯದ ಬಗ್ಗೆ, ಜ್ಞಾನದ ಬಗ್ಗೆ ಹೇಳ್ತೇನೆ. ವಿಜ್ಞಾನಂ ಅಂದರೆ ವಿಶೇಷ ಜ್ಞಾನಂ. ಜ್ಞಾನ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ವಿಜ್ಞಾನ ಅಂತ ಅರ್ಥ. ಅದೇನಂತ ಮುಂದೆ ಹೇಳ್ತಾರೆ. ಈಗ ಜ್ಞಾನ ಅಂದರೆ ಜ್ಞಾನ, ಜ್ಞಾನ ಅಂದರೆ ಕಾಮನ್ ಸೆನ್ಸು, ವಿಜ್ಞಾನ ಅಂದರೆ ಸೈನ್ಸು, ಆ ರೀತಿ ಅರ್ಥ ಮಾಡಬಾರ್ದು. ಜ್ಞಾನ ಅಂದರೆ ಜ್ಞಾನ ಕಾಮನ್ ಸೆನ್ಸು, ವಿಜ್ಞಾನ ಅಂದರೆ ಸೈನ್ಸು. ದೇವರು ಸೈನ್ಸ್ ಹೇಳ್ತಾನೆ ಇಲ್ಲಿ? ಇಲ್ಲ, ಜ್ಞಾನ ವಿಜ್ಞಾನವನ್ನು ಹೇಳ್ತಾನೆ ಅಂತ ವಿವರಣೆ ಕೊಡ್ತಾರೆ. ನಾನು ಜ್ಞಾನಂ ವಕ್ಷ್ಯತೆ ನತು ಉಕ್ತಂ ತತ್ ಕಥಮಿತ ವಿಧಿ ಪರಾಮರ್ಶ್ಯ. ಇದು ಇನ್ನೂ ಜ್ಞಾನದ ಬಗ್ಗೆ ಹೇಳಿಲ್ಲ. ಇದಂ ಅಂತ ಹೇಗೆ ಹೇಳ್ತಾನೆ ಅಂದರೆ, ಇದಂ ಇತಿ ಮಾಂ ಇತಿ ಸರ್ವಸ್ಯ ಪ್ರಕೃತ ಸ್ವಸ್ಯ ಪ್ರಕೃತತ್ವಾತ್ ಸಂಬಂಧಿತ್ವೇನ ಜ್ಞಾನಮಭಿರು ಪ್ರಕೃತಮ ಇತಿ ಭಾವ. ಇದಂ ಶಬ್ದಕ್ಕೆ ಮದ್ವಿಷಯಂ ಜ್ಞಾನಂ, ನನ್ನ ವಿಷಯಕವಾದ ಜ್ಞಾನ, ನನ್ನನ್ನು ತಿಳಿಸಿಕೊಡತಕ್ಕಂಥ ಜ್ಞಾನ ಅಂತ ಅರ್ಥ. ಸವಿಜ್ಞಾನಂ ಸ್ವಾನುಭವ ಸಂಯುಕ್ತಂ ಇತ್ಯೇತದ ಅಪಾಕರ್ತು ವಿಜ್ಞಾನ ಪದಾರ್ಥಮಃ ವಿಜ್ಞಾನಮಿತಿ ಅಶೈವ ವಕ್ಷ್ಯಮಾನತ್ವ. ಸವಿಜ್ಞಾನಂ ಶಬ್ದಕ್ಕೆ ಬೇರೆಯವರು ಸ್ವಾನುಭವ ಸಂಯುಕ್ತಂ, ನನ್ನ ಅನುಭವದ ಮಾತನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಅದೆಲ್ಲ ಅಲ್ಲ, ಇಲ್ಲ. ಜ್ಞಾನ ವಿಜ್ಞಾನ ವಿಶೇಷ ಜ್ಞಾನ ಅಂತ ಅರ್ಥನೇ ಹೊರತು ದೇವರಿಗೆ ಅನುಭವದ ಜ್ಞಾನ ನಮಗೆ ಹೇಳಿ, ನಮಗೇನು ತಿಳಿ ದೇವರ ಅನುಭವ. ಅಶೈವ ವಕ್ಷ್ಯಮಾನತ್ವ ಅಪರಸ್ಯ ತದಭಾವಾದಿತಿ ಭಾವ. ಇದನ್ನೇ ಹೇಳಕ್ಕೆ ಕೊಟ್ಟಿದ್ದೆ ಹೊರತು ಇನ್ನೊಂದು ಅನುಭವ ತಗೊಂಡು ನಾವೇನು ಮಾಡಬೇಕಾಗಿದೆ? ಇಷ್ಟು ಹೇಳಿ ಇದು ಎಷ್ಟು ಅಪೂರ್ವ ಅಂಬೋದನ್ನು ಹೇಳ್ತಾನೆ. ಬೆಳಿ ಎಲ್ಲ ಕೆಲವು ಸರ್ ಏನಾಗುತ್ತೆ, ಒಂದು ಅಂಗಡಿಯಲ್ಲಿ ಗಲಾಟೆ ಮಾಡಿಕೊಟ್ಟ, ಇನ್ನು 1000 ಅಂಗಡಿ ಇದೆ ಹೋಗು ಅಂತ ಹೋಗ್ತಾನೆ. ಗೊತ್ತಾ, ನೀನಲ್ಲಿ ನಿಮ್ಮಪ್ಪ ಅಂತ ಹೇಳ್ತಾನೆ. ಆ ರೀತಿ ಹೇಳಕ್ಕೆ ಬರೋದಿಲ್ಲ ನಾನು. ಎಂಥ ಜ್ಞಾನ ಗೊತ್ತಾ ಇದು? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಇದೆಷ್ಟು ಅಪೂರ್ವವಾದ ಜ್ಞಾನ. ನೀನು ಸಾಮಾನ್ಯನಲ್ಲ, ಅದಕ್ಕೆ ನೀವು ಅಸಾಮಾನ್ಯ ವಿಷಯನೇ ಹೇಳ್ತೇನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಮನುಷ್ಯಾನಾಂ ಸಹ ಶ್ರೇಷ್ಠ. ಇಲ್ಲಿ ಸಾವಿರಾದ ಸಾವಿರದಲ್ಲಿ ಒಬ್ಬನು ಅಲ್ಲ, ಸಾವಿರಾರು ಜನಗಳಲ್ಲಿ ಒಬ್ಬನು, ಮೀನ್ ಮೆನಿ. ಎಲ್ಲ ಕಾಲದಲ್ಲೂ ಸಾವಿರದಲ್ಲಿ ಒಬ್ಬ, ತ್ರೇತಾಯುಗದಲ್ಲಿ ಜಾಸ್ತಿ ಆಯಿತು, ಕಲಿಯುಗದಲ್ಲಿ ಕೋಟಿ ಕೋಟಿ ರೂಪಾಯಿ ಇದ್ದ ಹಾಗೆ ಗೊತ್ತಾಯ್ತಾ. ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತದೋ, ಕಡಿಮೆ ಆಗ್ತಾ ಹೋಗುತ್ತೆ. ಜನರಲ್ಲಿನೇ ದೇವರು ತಿಳ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಿನಕ್ಕೆ ಇರೋದಿಲ್ಲ. ಇವತ್ತು ಕೂಡ ಹೈಯರ್ ಕೋರ್ಸಸ್ ಹೋಗೋಕ್ಕೆ ಎಷ್ಟು ಜನ ಸಾಧ್ಯ ಆಗುತ್ತೆ? ತುಂಬ ಕಡಿಮೆ ಜನನೇ. ಇವತ್ತು ಪ್ರೈಮರಿ ಸ್ಕೂಲಲ್ಲಿ ಎಷ್ಟು ಜನ ಇರ್ತಾರೆ, ಪಿ ಜಿ ಲೆವೆಲ್ ಎಷ್ಟು ಜನ ಇರ್ತಾರೆ? ಜಸ್ಟ್ ಹ್ಯಾಂಡ್ ಫುಲ್. ಕೆಲವಕ್ಕತ್ರ ಒಂದೆರಡು ಜನ ಇರ್ತಾರೆ, ಕೆಲಸಕ್ಕೆ ಒಂದೆರಡು ವರ್ಷ ಇರೋದೇ ಇಲ್ಲ, ಒಬ್ಬನಿರೋದಿಲ್ಲ ಕೆಲವು ಕೋರ್ಸ್ಗಳಿಗೆ. ಅಂದರೆ ಅದನ್ನೇನರ್ಥ, ಅದು ಕಡಿಮೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅದಕ್ಕೋಗ ಜನಗಳಿಗೆ ಯೋಗ್ಯತೆ ಇರೋ ಜನ ಕಡಿಮೆ ಅಂತ ಅಷ್ಟೇ ಅರ್ಥ. ಮನುಷ್ಯಾನಾಂ ಸಹಸ್ರೇಶು. ಕಸ್ ಊರೂರಿಗೆ ಪ್ರೈಮರಿ ಸ್ಕೂಲ್ ಇದ್ದರೆ ಯೂನಿವರ್ಸಿಟಿಗಳು ಎಲ್ಲಿರುತ್ತೆ? ಎಲ್ಲಿರುತ್ತೆ? ಹಿಂದೆ ಹೇಳಿಲ್ಲ, ಎಸ್ ಪಿ ಇದು ಲೋಯರ್ ಸೆಕೆಂಡ್ರಿ ಮಾಡ್ಬೇಕಾದ್ರೆ ಬಾಂಬೆ ಸೆಂಟ್ರ್ ಅಂತ, ಬಾಂಬೆ ಸೆಂಟ್ರ್, ಎಸ್ ಎಸ್ ಎಲ್ ಸಿ ಬಾಂಬೆ ಸೆಂಟ್ರ್. ಎಲ್ಲಿ ಹೋದ್ರೆ ಅಲ್ಲಿಗೂ ಪರೀಕ್ಷೆ ಕೊಟ್ಟು ಬರಬೇಕು. ಎಂಥ ಕಾರ್ಯ ಹಳ್ಳಿ ಸಾಡು ಕುಗ್ರಾಮಕ್ಕೆ ಒಂದು ಕಾಲೇಜ್ ಇರುತ್ತೆ, ಎಷ್ಟು ಥರ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಇದೆ. ಅಂದರೆ ಜ್ಞಾನ ಏನದು ದುರ್ಲಭ ಅಂತ ಮೊದಲನೇ ಅರ್ಥ. ಎರಡನೇದು, ಈ ಜ್ಞಾನ ಭಾರಿ ದುರ್ಲಭ. ಲೌಕಿಕ ಜ್ಞಾನನೇ ಭಾರಿ ಜನಕ್ಕೆ ಬರೋದಿಲ್ಲ, ಅಧ್ಯಾತ್ಮ ಜ್ಞಾನ ಅಂತೂ ಭಾರಿ ಕಷ್ಟ. ಅದು ಅಟೆಂಪ್ಟ್ ಮಾಡೋ ಸಂಖ್ಯೆನೇ ಭಾರಿ ಕಡಿಮೆ. ಮನುಷ್ಯಾನಾಂ ಸಹಸ್ರೇಶು, ಸಹಸ್ರ ಶಬ್ದ ಹಿಂದೆ ಬಂದಿದೆ, ಬಹುತ್ವವಾಚಿ, ಮೆನಿ ಅಂತ ಅರ್ಥನೇ ಹೊರತು ಬರೀ ಎಕ್ಸಾಕ್ಟ್ಲಿ ಥೌಸಂಡ್ ಅಂತ ಅರ್ಥ ಅಲ್ಲ. ಕಶ್ಚಿತ್ ಯತತಿ ಸಿದ್ಧಯೇ, ಸಿದ್ಧಿಗೋಸ್ಕರ, ಜ್ಞಾನಸಿದ್ಧಿಗೋಸ್ಕರ. ಸಿದ್ಧಿ ಅಂದರೆ ಜ್ಞಾನಸಿದ್ಧಿ, ಯೋಗಸಿದ್ಧಿ ಅಂತ ಅರ್ಥ. ಅದಕ್ಕೆ ಯತತಿ ಪ್ರಯತ್ನವನ್ನು ಮಾಡ್ತಾನೆ. ಉಳಿದವರು ನಮಗೆ ಯಾತಕ್ಕೆ ಬಿಟ್ಟ ಬಿಡ, ಕಣ್ಣಿತ್ ಕೂಡ ನೋಡೋದಿಲ್ಲ ಅದನ್ನು. ಯತತಾಮಪಿ ಸಿದ್ಧಾನಾಂ, ಹೋಗ್ಲಿ ಪ್ರಯತ್ನ ಮಾಡೋರ ಸಂಖ್ಯೆನೇ ಎಷ್ಟು ಕಡಿಮೆ ಆದರೆ ಆ ಪ್ರಯತ್ನ ಮಾಡೋರು ಸಕ್ಸಸ್ಫುಲ್ ಆಗೋರು ಎಷ್ಟು ಜನ? ಕಶ್ಚಿನ್ ಮಾಮ್ ವ್ಯಕ್ತಿ ತತ್ವತಃ, ಯಾರ ಒಬ್ಬನನ್ನು ಸರಿಯಾಗಿ ತಿಳಿತಾನೆ. ದೇವರೊಬ್ಬ ಕಾನ್ಸೆಪ್ಟ್ ಬರೋದು ಬೇರೆ, ಅದು ಅರ್ಥ ಮಾಡ್ಕೊಳ್ಳೋ ಅರ್ಥ, ಸರಿಯಾಗಿ ತಿಳ್ಕೊಳ್ಳೋದು ಬೇರೆ. ತತ್ವತಃ ಸರಿಯಾಗಿ ಅಂತ ಅರ್ಥ, ಸರಿಯಾಗಿ ತಿಳಿದು ಎಲ್ಲ ಒಬ್ಬ. ಸಾವಿರ ಅಲ್ಲಿ ಇನ್ನೂ ಕಡಿಮೆ, ಕೊನೆಗೆ ಎಷ್ಟು ಕುಳ್ಕೊಳ್ತದೋ ಒಬ್ಬರು ಕಶ್ಚಿತ ಎಲ್ಲೋ ಒಬ್ಬ ಅಂತ ಹೇಳಿದ್ರಿಂದ ಸಾಧಕರ ಸಂಖ್ಯೆ ಭಾರಿ ಕಡಿಮೆ. ಈ ಮಾತಿಗೆ ಉತ್ತರ ಸಿಗುತ್ತೆ, ಆಚಾರ ಸಿದ್ಧಾಂತ ಫಾಲೋವರ್ಸ್ ತುಂಬ ಕಡಿಮೆ ಇರೋದು, ಗೊತ್ತಾಯ್ತಾ. ಅಂದಮೇಲೆ ನಾವು ಸಿದ್ಧಾಂತ ಭಾರಿ ಶ್ರೇಷ್ಠ ಸಿದ್ಧಾಂತ ಅಂತೀರಿ, ಎಷ್ಟು ಕಡಿಮೆ ಫಾಲೋವರ್ಸ್ ಇದ್ದಾರಲ್ಲ, ಎಷ್ಟೇ ಕೆಟ್ಟ ಕೆಟ್ಟ ಇವತ್ತಿರೋ ಗೂಂಡಾಗಳಂತ ಕ್ರಿಮಿನಲ್ಸ್ಗೆ ಫಾಲೋವರ್ಸ್ ಇದ್ದಾರೆ. ಅವ್ರು ಜೈಲಿಗೆ ಹೋಗಿ ಬಂದರು ಮತ್ತೆ ಫಾಲೋ ಮಾಡ್ತಿರ್ತಾರೆ, ಆಶ್ಚರ್ಯ. ಅವ್ರು ಜೈಲಿಗೆ ಹೋಗಿ ಬಂದು ಕೇಸ್ ಫೈಲ್ ಆಗಿ ಎಲ್ಲ ಆಗಿದ್ರು ಕೂಡ ಮತ್ತೆ ಸಾಲಾದರೆ ಸೇರಿರ್ತಾರೆ, ಅದು ಮತ್ತೆ ಇದೆ ಅಂತ ಕೆಳಗೆ ಕೆಡ್ತಾರೆ. ಅವ್ರು ಹೇಳ್ತಾವ್ರೆ, ಅವರೆಲ್ಲ ಕೂಡ ತುಂಬ ಮೂರ್ಖರು. ಆದರೆ ನಮ್ಮ ಸಿದ್ಧಾಂತ ಭಾರಿ ದೊಡ್ಡದು, ಅದಕ್ಕೆ ಕಡಿಮೆ ಜನ ಇದ್ದಾರೆ ಅಂತ ಕೇಳಿದರೆ ಸರಿನೇ. ಇವಾಗ ತರಕಾರಿ ಕ್ಯೂ ನಿಂತ ಹಾಗೆ ರಕ್ತಕ್ಕೆ ಕ್ಯೂ ನಿಲ್ತಾರೆ ಯಾರು ಕೂಡ, ಯಾಕೆ ತಗೊಳ್ಳೋ ಕೆಪಾಸಿಟಿ ಬೇಕಲ್ಲ. ಅದಕ್ಕೆ ಧನದ ಕೆಪಾಸಿಟಿ ಆಗಬೇಕು, ಇಲ್ಲಿ ಯೋಗ್ಯತೆ ಕೆಪಾಸಿಟಿ ಬೇಕು. ಯಾರು ಯೋಗ್ಯತೆ ಇಲ್ಲ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಸಂಖ್ಯೆ ಕಡಿಮೆ ಇದೆ ಅಂತ ಏನು ತಿಳ್ಕೊಬಾರ್ದು, ನಮ್ಮ ಸಿದ್ಧಾಂತ ಸರಿ ಇಲ್ಲ ಅಂತ ತಿಳ್ಕೊ. ನಮ್ಮವರೇ ಪ್ರಶ್ನೆ ಮಾಡ್ತಾರೆ ಇದನ್ನು, ಇಷ್ಟೆಲ್ಲ ದೊಡ್ಡ ಸಿದ್ಧಾಂತ ಅಂತ ಹೇಳಿದರೆ ಎಷ್ಟು ಜನ ಸೇರ್ತಾರೆ? ಸೇರೋದು ಊಟಕ್ಕೆ ಸೇರ್ತಾರೆ ಹೊರತು ಅವರು ಕೂಡ ಎಷ್ಟು ಜನ? ಭಾರಿ ಕಡಿಮೆ. ಅಂದಮೇಲೆ ಕೆಲವು ಸೇವೆ ಕೊಟ್ಟು ಹೋಗ್ಬಿಡ್ತಾರೆ, ಗಲಾಟೆ ಆಗುತ್ತೆ ಊಟಕ್ಕೆ ಬೇಡ ಅಂತೇಳಿ. ತಾತ್ಪರ್ಯ ಏನಂದರೆ, ಜನಗಳ ಸಂಖ್ಯೆ ನಿಜವಾದ ಅರ್ಥದಲ್ಲಿ ಜ್ಞಾನಕ್ಕೆ ಬರೋರು ಎಷ್ಟು ಇರ್ತಾರೆ? ತುಂಬ ಕಡಿಮೆ ಇರ್ತಾರೆ. ಅದು ಜ್ಞಾನ ಒಂದು ಸಾವಿರದ ಎಮ್ ಎಸ್ ಸಿ ಮಾಡಿದ್ರೆ ಎಷ್ಟೇ ನಿಜವಾದ ಸೈಂಟಿಸ್ಟ್ ಆಗಿರ್ತಾನೆ? ಎಮ್ ಎಸ್ ಸಿ ಫಸ್ಟ್ ರ್ಯಾಂಕ್ ಬಂದವನು ಮೂಢನಂಬಿಕೆ ಇಟ್ಕೊಂಡಿರ್ತಾನೆ. ಎಮ್ ಎಸ್ ಸಿ ಫಸ್ಟ್ ರ್ಯಾಂಕು ಅವನಿಗೆ ಭಯಂಕರ ಮೂಢನಂಬಿಕೆ ಇರುತ್ತೆ. ಅಂದರೆ ಸೈನ್ಸ್ ಓದಿದ್ದಾನೆ, ಸೈನ್ಸಿಫಿಕ್ ಸೈಂಟಿಫಿಕ್ ಏನಿಲ್ಲ ಅವನಿಗೆ, ಆ್ಯಟಿಟ್ಯೂಡೇ ಇಲ್ಲ, ಆ ರೀತಿ ಮಾಡೋಕ್ಕೆ ಬರುತ್ತೆ. ಅದರಿಂದ ಇವತ್ತು ಓದಿದ ಮಾತ್ರಕ್ಕೇನೆ ತಿಳ್ಕೊಂಡ್ರು ಅಂತ ಅರ್ಥ ಅಲ್ಲ, ಓದೋದು ಬೇರೆ ತಿಳ್ಕೊಳ್ಳೋದು ಬೇರೆ. ದೌರ್ಲಭ್ಯಂ ಜ್ಞಾನಸ್ಯಾಹ ಮನುಷ್ಯಾನಾಮಿತಿ. ಇದರ ತಾತ್ಪರ್ಯ ಏನಂದರೆ, ಜ್ಞಾನ ಭಾರಿ ದುರ್ಲಭ, ಇದು ಅಪ್ಲಿಕೆಂಟ್ಸೇ ಕಡಿಮೆ, ಸಿದ್ಧಿ ಬರೋದು ಇನ್ನೂ ಕಡಿಮೆ. ಮನುಷ್ಯಾನಾಮಿತಿ ನಾನು ಜ್ಞಾನಾದಿ ವಚನ ಪ್ರತಿಜ್ಞಾಯ ಯತ್ಕಿಂಚಿತ್ ಕಥ ಮುಚ್ಚತೆ. ಜ್ಞಾನ ಹೇಳ್ತೀನಿ ಅಂಥೇಳಿ ಏನೋ ಶುರು ಮಾಡಿಬಿಟ್ಟಿಲ್ಲ ಅಂತ ಕೇಳಿದರೆ, ಜ್ಞಾನ ಹೇಳೋದು ಭಾರಿ ಪ್ರೆಷಸ್ ಅಂತ ಹೇಳೋದಕ್ಕೋಸ್ಕರ ಇಂಟ್ರೊಡಕ್ಷನ್ ಫಲಾಧ್ಯಾಯ ಯಾಕೆ ಹೇಳ್ತಾರಲ್ಲ ಹಾಗೆ. ಇತ್ಯತಃ ದೌರ್ಲಭ್ಯಮಿತಿ ಶ್ರೋತು ಆಧಾರ ಜನನಾರ್ಥ ವಿಶೇಷ. ಕೇಳ್ತಕ್ಕಂಥವರಿಗೆ ಗಮನ ಬರು, ನೋಡಿ ಭಾರಿ ಇಂಪಾರ್ಟೆಂಟ್ ಹೇಳಿದ ತಕ್ಷಣ ಏನು ಮಾಡ್ತಾರಾಗ ಗಮನ ಕೊಡ್ತಾರೆ. ಪ್ರಿಂಟ್ ಮಾಡಿಸ್ಬೇಕಾದ್ರೆ ತಪ್ಪಕ್ಷರಲ್ಲಿ ಮಾಡಿಸಿದ ತಕ್ಷಣ ಏನು ಮಾಡ್ತಾರೆ? ತಕ್ಷಣ ನೋಡ್ತಾರೆ. ಅಂಡರ್ಲೈನ್ ಮಾಡಿದರೆ ತಕ್ಷಣ ನೋಡ್ತಾರೆ. ಆ ರೀತಿಯನ್ನು ಹೇಳೋದೇ ಹೊರತು ಜ್ಞಾನದಕ್ಕೆ ಇದು ಇಂಟ್ರೊಡಕ್ಷನ್ ಅಷ್ಟೇ. ಜ್ಞಾನಸ್ಯ ದೌರ್ಲಭ್ಯೇ ವಿಜ್ಞಾನಸ್ಯ ತತ್ಸುತರಾಮ್. ಜ್ಞಾನ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. ಜ್ಞಾನ ತಿಳ್ಕೊಳ್ಳೋಕೆ ಕಡಿಮೆ ಬರೋದೇ ಸಾವಿರಕ್ಕೊಬ್ಬ, ಇನ್ನು ವಿಜ್ಞಾನ ಬೇಕು ಅಂತ ಹೇಳಿದರೆ ಇನ್ನೂ ಕಡಿಮೆ. ಅದಕ್ಕೆ ಜ್ಞಾನಸ್ಯ ದೌರ್ಲಭ್ಯೇ ವಿಜ್ಞಾನಸ್ಯ ತತ್ ಸುತರಾಮ್. ಜ್ಞಾನವೇ ದುರ್ಲಭ ಅಂತ ಹೇಳಿದಾಗ ವಿಜ್ಞಾನ ಅನ್ನೋದೇನದು ಇನ್ನೂ ದುರ್ಲಭ. ಭೂಮಿ ರಾಪೋ ಅನಲೋ ವಾಯು ಅಲ್ಲಿ ಹೇಳ್ತಾರೆ. ವಿಜ್ಞಾನ ಪರೋಕ್ಷ ಜ್ಞಾನಕ್ಕೆ ಜ್ಞಾನ ಅಂತಾರೆ, ಅಪರೋಕ್ಷ ಜ್ಞಾನಕ್ಕೆ ವಿಜ್ಞಾನ ಅಂತಾರೆ, ಮತ್ತು ಸಾಮಾನ್ಯ ಜ್ಞಾನಕ್ಕೆ ಅದು ಜ್ಞಾನ ಅಂತಾರೆ. ವಿಶೇಷವಾದಂಥ ಬಿಂಬರೂಪ ಉಪಾಸನೆಗೆ ವಿಜ್ಞಾನ ಅಂತ ಕರೀತಾರೆ. ಸಾಮಾನ್ಯ ಉಪಾಸನೆ ಜ್ಞಾನ, ಬಿಂಬರೂಪ ಉಪಾಸನೆ ವಿಜ್ಞಾನ. ಅದು ತುಂಬ ಹೇಳ್ತಾರೆ ಆ ಬಗ್ಗೆ ಹೇಳ್ಬೇಕಾದ್ರೆ. ಅದು ಬೇರೆ ನಮ್ಮಿದ್ರಲ್ಲಿ ಕೊಟ್ಟಿದೆ ಸರ್ವಮೂಲದಲ್ಲಿ, ಅದನ್ನು ಕೆಳಗೆ ಎಂಟತ್ತು ಕಡೆ ಆಚಾರ ಹೇಳಿದ್ರೆ ಅರ್ಥ ಎಲ್ಲ ಒಂದೇ ಕಡೆ ಕೊಟ್ಟಿದೆ ಅಲ್ಲ, ಮೋರ್ ಅಂತ ಅರ್ಥ. ಅಂದರೆ ಮೋರ್ ಅಂತ ಅರ್ಥ, ಡಿಫಿಕಲ್ಟ್ ಮೋರ್ ಡಿಫಿಕಲ್ಟ್ ಸ್ಟಿಲ್ ಡಿಫಿಕಲ್ಟ್ ಅಂತೀವಲ್ಲ, ಸುತಾರಾಮ್ ಶಬ್ದಕ್ಕೆ ಅರ್ಥನೆ ಮೋರ್ ಅಂತ ಅರ್ಥ. ಸುತಾರಾಮ್ ಅಂದರೆ ಮೋರ್, ಸುತಾಮಾಮ್ ಅಂದರೆ ಮೋಸ್ಟ್, ಸುತಾರಾಮ್ ಸುತಾಮಾಮ್. ಹರಿ ಸರ್ವೋತ್ತಮ ತಿಳ್ಕೊಂಡ, ಏ ಸೃಷ್ಟಿಯಾದಿಗಳನ್ನ ಮಾಡಿದ್ರೆ ದೇವರಿದ್ದಾನೆ, ವಿಷ್ಣು ಸ್ಥಿತಿಕರ್ತ ಮಾತ್ರ, ಬ್ರಹ್ಮದೇವರು ಸೃಷ್ಟಿಕರ್ತ ಲಯಕರ್ತ ಹರಿ ತಿಳ್ಕೊಂಡ. ಮತ್ತು ವಿಷ್ಣು ಮೂರು ಆದರೂ ಕೂಡ ಒಂದು ಸ್ಟೇಜಲ್ಲಿ ಮಾಡ್ತಾನೆ ಅಷ್ಟೇ, ಉಳಿದು ಯಾರು ಮಾಡ್ಕೊಂಡು ಹೋಗ್ತಾರೆ ತಿಳ್ಕೊಂಡು ಹೋಗ್ತಾರೆ. ರೂಪರೂಪಗಳು ಬೇಕಾದಷ್ಟೇ ಇದೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ, ಅಲ್ಲಿ ಕಡಿಮೆ ಆಗ್ತಾ ಹೋಯ್ತು ಅಲ್ಲಿಗೆ. ಪರಮಾತ್ಮ ರೂಪರೂಪಗಳು ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ, ಆ ಜ್ಞಾನ ಬರ್ಬೇಕಾದ್ರೆ ಏನು ಬೇಕು, ಅದಕ್ಕೆ ತುಂಬ ತಿಳುವಳಿಕೆ ಬೇಕು. ಅದು ನಿಧಾನವಾಗಿ ಇರ್ತಾ ಹೋಗುತ್ತೆ, ಒಂದೇ ಕ್ಲಾಸ್ಗೆ ಎಮ್ ಎಸ್ ಇದು ಅರ್ಥ ಆಗಲ್ಲ ಅವನಿಗೆ, ಸ್ಲೋಲಿ ಹೋಗ್ತಾನೆ. ಹೋಗಿ ನಿಂತು ಬಿಟ್ಟಾದ್ರೆ ಸಾಧನೆ ಹೋಯ್ತು, ಮುಂದೆ ಹೋಗ್ತಿದ್ರೆ ತಪ್ಪಲ್ಲ. ಅಲ್ಲಿ ಒಂಥರ ಸ್ಯಾಚುರೇಟ್ ಆದರೆ ಅವನು ಜ್ಞಾನ ಮುಗೀತು. ಭೂಮಿ ಅದೀ ವಿಜ್ಞಾನ, ಜ್ಞಾನ ವಿಜ್ಞಾನ ಹೇಳ್ತಾನೆ ಈಗ. ಭೂಮಿ ಆಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟಥ. ಇದು ಮೊದಲನೇದು, ಇಷ್ಟು ತಿಳ್ಕೊಳ್ಳೋದು ಜ್ಞಾನದ ಇಂಟ್ರೊಡಕ್ಷನ್. ಭೂಮಿ ಆಪ ಅನಲ ವಾಯು ಖಂ ಮನಃ ಬುದ್ಧಿ ಏವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ಅಷ್ಟಥ. ಭೂಮಿ ಆಪ ಅನಲ ವಾಯು ಖಂ, ಏನಿವು ಪಂಚಭೂತಗಳು. ಮತ್ತು ಮನಃ ಬುದ್ಧಿ ಅಹಂಕಾರ, ಮನಸ್ಸು ಆರನೇದು, ಬುದ್ಧಿ ಏಳನೇದು, ಅಹಂಕಾರ ಎಂಟನೇದು. ಇವೆಲ್ಲ ಏನು, ನನ್ನ ಸನ್ನಿಧಾನ ಇರತಕ್ಕಂಥ ಎಂಟು ಪದಾರ್ಥಗಳು ಅಂತ ಹೇಳಿ, ವಿಶೇಷವಾದ ಸನ್ನಿಧಾನ. ಪ್ರತಿಜ್ಞಾತಂ ಜ್ಞಾನಮಾಹ, ಫಸ್ಟ್ ಜ್ಞಾನ, ಮುಂದೆ ವಿಜ್ಞಾನ. ಭೂಮಿ ಇತ್ಯಾದಿನಾ ಮಹತೋ ಅಹಂಕಾರ ಏವ ಅಂತರ್ಭಾವ. ಭೂಮಿ ಇತ್ಯಾದಿನ ಹೇಳ್ತಿದ್ದಾನೆ ಮಹತ್. ಇಲ್ಲೊಂದು ಸ್ವಾರಸ್ಯ ಇದೆ, ಆ್ಯಕ್ಚುಲಿ ಮಹತ್ತತ್ವ ಬಿಟ್ಟೋಯ್ತು ಇದರಲ್ಲಿ, ಗೊತ್ತಾ ಯಾಕೆ ಅಂತ ಕೇಳಿದ್ರೆ, ಇಲ್ಲ ಅದು ಅಂತರ್ಭಾವ ಇಲ್ಕೂಡ್ ಮಾಡಿ ಹೇಳೋದು. ಯಾವ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಎಸ್ ತತ್ವಗಳು ಅಂದರೆ ಎರಡೇ ಹೌದೋಯ್ತು, ಎರಡೇ ತತ್ವಗಳು ಏನಂತ ಅಸು ಅಷ್ಟೇ ತತ್ವಗಳು. ಆಮೇಲೆ ಹತ್ತು ಅಂತ ಹೇಳಿದೆ, ಇಂದ್ರಿಯಗಳು ತಗೊಂಡ ಹತ್ತು, ಆಮೇಲೆ ಎರಡು ಭಾಗ ಮಾಡ್ದೆ, ಮತ್ತೆ ಅವ್ಯಕ್ತ ಅವ್ಯಕ್ತ ಈ ಥರ ಇನ್ನೊಂದು ಮಾಡ್ದ. ಆ ರೀತಿ ಹೇಳ್ತಾ ಹೋದಾಗ ಏನಾಗುತ್ತೆ, ವಿವಕ್ಷಾಭೇದದಿಂದ ಹೇಳ್ಬೋದು. ಅದೇ ರೀತಿಯಲ್ಲಿ ತತ್ವಗಳು ಇಪ್ಪತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತಾರು, ಮೂವತ್ತಾರು, ಮತ್ತೆ ಯಾವ ಯಾಜ್ಞೆಲ್ಲ ಹೇಳ್ತಾರೆ ಅಂದ್ರ ಮೇಲೆ ತಂತ್ರಸಾರದಲ್ಲಿ ಮೂವತ್ತಾರು ಹೇಳ್ತಾರೆ. ಅಲ್ಲಿ ಯಾವ ದೃಷ್ಟಿಕೋನ ಇಂಪಾರ್ಟೆಂಟ್, ಸೊ ಬ್ರಾಡೆಸ್ಟ್ ಸೆನ್ಸಲ್ಲಿ ಇಪ್ಪತ್ನಾಲ್ಕು ತತ್ವಗಳು, ಇಪ್ಪತ್ತೈದು ದೇವರು, ಗೊತ್ತಾಯ್ತಾ, ಇಪ್ಪತ್ನಾಲ್ಕು ದೇವ್ರನ್ನ ಬಿಟ್ಟು ಇಪ್ಪತ್ತೈದು ದೇವರು, ಅಥವಾ ಇಪ್ಪತ್ತೈದು ಲಕ್ಷ್ಮಿ ಮಾಡಿದರೆ ಇಪ್ಪತ್ತಾರು ದೇವರು, ಅಥವಾ ಇಪ್ಪತ್ತೈದು ಜೀವನ ಮಾಡಿದರೆ ಇಪ್ಪತ್ತಾರು ಮಹಾಲಕ್ಷ್ಮಿ, ಇಪ್ಪತ್ತೇಳು ದೇವರು. ವಿವಕ್ಷ ಭೇದ ಆಗ್ತಾ ಹೋಗುತ್ತೆ ಅಲ್ಲಿ. ಸ್ಫೂರ್ತಿ ಶಕ್ತಿ ಪ್ರತಿಷ್ಠಾಚ ಹೇಳ್ತಾ ಅವೆಲ್ಲ ವಿಭಾಗ ಮಾಡಿಬಿಟ್ರೆ ಮೂವತ್ತಾರು ಆಗುತ್ತೆ. ಅದೇನದು ಎಲ್ಲ ಯಾವುದಕ್ಕೂ ಏನಿಲ್ಲ, ವಿರೋಧ ಇಲ್ಲ. ಯಾಕೆ, ವಿವಕ್ಷ ಭೇದ, ವ್ಯೂ ಪಾಯಿಂಟ್ ಚೇಂಜ್ ಆಗಿದೆ ಹೊರತು ಫ್ಯಾಕ್ಟ್ ಚೇಂಜ್ ಆಗಿಲ್ಲ. ಅದಕ್ಕೆ ಇಲ್ಲಿ ಅಂತರ್ಭಾವ ಆಗಿದೆ, ಬೇರೆ ಕಡೆ ಒಂಬತ್ತು ಅಂತ ಬಂದಿದ್ದರೆ ತಪ್ಪಲ್ಲ, ಎರಡು ಒಂದೇನೆ. ಮನುಷ್ಯಾಣಾಂ ಇತಿವತ್ ಉತ್ತರವಪಿ ಅನ್ಯಾರ್ಥಮಿತಿ ಪ್ರತೀತಿ ನಿರಾಸಾರ್ಥಂ ಪ್ರತಿಜ್ಞಾತಯೋ ಉಭಯೋ ಕಿಮಾದೋ ಉಚ್ಯತೆ. ಮನುಷ್ಯಾಣಾಂ ಇತಿವತ್ ಉತ್ತರಸ್ಯ ಅಪಿ ಅನ್ಯಾರ್ಥಮಿತಿ ಪ್ರತೀತಿ ನಿರಾಸಾರ್ಥಂ ಪ್ರತಿಜ್ಞಾತಯೋ ಉಭಯೋ ಕಿಂ ಆದೋ ಉಚ್ಯತೆ ಇತ್ಯಪೇಕ್ಷಾಯಾಂ ಆಹ ಪ್ರತಿಜ್ಞಾತಮಿತಿ. ಈಗ ಮನುಷ್ಯಾಣಾಮ ಶುರು ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಇತಿ ವತ್ ಉತ್ತರ ಅಪಿ ಅನ್ಯಾರ್ಥಮಿತಿ, ಮುಂದಿನ ವಿಷಯ ಕೂಡ ಬೇರೆಯೇ, ಜ್ಞಾನ ವಿಜ್ಞಾನ ಹೇಳ್ತೇನೆ ಅಂತ ಹೇಳಿದ. ಮನುಷ್ಯಾಣಾಮ್ ಅಂಥೇಳಿ ಜ್ಞಾನ ದುರ್ಲಭ ಅಂತ ಹೇಳಿದ. ಇನ್ನೊಂದೇನು ಹೇಳ್ತಾರೆ ಅಂತ ತಿಳ್ಕೊಬೇಡಿ, ಜ್ಞಾನ ಶುರು ಮಾಡ್ತಿದ್ದಾನೆ ಅಂತ ಅರ್ಥ. ಅಸಂಗತಿ ಪರಿಹಾರಾಯ ಅನನ್ಯಾರ್ಥತಾ ಜ್ಞಾಪನಾಯ ಚ ಜ್ಞಾನಸ್ಯ ಪ್ರಾಥಮ್ಯ ಹೇತು ಸೂಚನಾಯ ಚ ಪ್ರತಿಜ್ಞಾತಂ ಇತಿ ಉಕ್ತಂ. ಅಸಂಗತಿ ಪರಿಹಾರಾಯ, ಅಸಂಗತಿ ಅಂದರೆ ಇರ್ರೆಲೆವೆಂಟ್ ವಿಷಯ ಅಲ್ಲ, ಸಂಗತಿ ಅಂದರೆ ರಿಲೆವೆಂಟ್, ಅಸಂಗತಿ ಅಂದರೆ ಇರ್ರೆಲೆವೆಂಟ್ ಅಲ್ಲ ಅಂತ ಹೇಳೋದೊಂದು. ಅನ್ಯಾರ್ಥತಾ ಜ್ಞಾಪನಾಯ ಚ ಮತ್ತು ಅನನ್ಯಾರ್ಥತಾ ಜ್ಞಾಪನಾಯ, ಅದನ್ನೇ ಹೇಳೋದು ಕೊಟ್ಟಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ನೇರವಾಗಿ ಭೂಮಿಯನ್ನು ಶುರು ಮಾಡ್ತಾರೆ. ಜ್ಞಾನಸ್ಯ ಪ್ರಾಥಮ್ಯ ಹೇತು ಸೂಚನಾಯ, ಜ್ಞಾನಕ್ಕೆ ಪ್ರಾಥಮ್ಯ ಮೊದಲು ಜ್ಞಾನ ಆಮೇಲೆ ವಿಜ್ಞಾನ. ಪ್ರತಿಜ್ಞಾತಂ ಇತ್ಯುಕ್ತಂ, ಪ್ರತಿಜ್ಞಾತತ್ವೇನ ಸಂಗತಂ ಪ್ರತಿಜ್ಞಾತಮೇವ ನನು ತದರ್ಥಂ. ಹಿಂದೆ ಹೇಳಿದ್ದೆಲ್ಲ ಜ್ಞಾನಕ್ಕೋಸ್ಕರ, ಈ ಜ್ಞಾನನೇ ಹೇಳ್ತಾನೆ. ಪ್ರಾಥಮ್ಯೇನ ಪ್ರತಿಜ್ಞಾತಂ ರಸೋಹಂ ಇತ್ಯತಃ ಪ್ರಾಕ್ತನ ಗ್ರಂಥ ಸಂಗ್ರಹಾಯ ಆದಿಪದಂ. ರಸೋಹಂ ಇತ್ಯತಃ ಪ್ರಾಕ್ತನ ಗ್ರಂಥ ಸಂಗ್ರಹಾಯ ಆದಿಪದಂ. ಈಗ ಜ್ಞಾನ ಹೇಳ್ತಾನೆ ಅಂತ ಹೇಳಿಬಿಟ್ಟು ಮುಂದೆ ವಿಜ್ಞಾನ ಹೇಳ್ತಾನೆ ಎಲ್ಲಿಂದ, ರಸೋಹಂ ಅಪ್ಸು ಕೌಂತೇಯ. ಹೇಳಿದೆ ಅದನ್ನು. ಪೃಥ್ವಿ ಭಗವದಧೀನ, ಇದು ಜ್ಞಾನ. ಪೃಥ್ವಿಯಲ್ಲಿರ ಗಂಧ ಭಗವದಧೀನ, ವಿಜ್ಞಾನ. ಅರ್ಥ ಆಯ್ತಾ? ಇದು ವುಡ್ಡು, ಅದು ಜ್ಞಾನ. ಇದು ಟೀಕ್ ವುಡ್, ಅದೇನದು? ವಿಜ್ಞಾನ. ಅದರಲ್ಲೂ ಮತ್ತೆ ವಿಜ್ಞಾನ. ಮತ್ತೆ ಯಾವ ಟೀಕ್ ವುಡ್ಡು ಅದರಲ್ಲಿ ಮತ್ತೆ ಎಷ್ಟು ವರ್ಷ ಆಗಿದೆ ಏನು ಅದೇ ಹೇಳ್ತಾ ಹೋದಂತ ಏನಾಗುತ್ತದೆ? ಎಕ್ಸ್ಪರ್ಟೇಜ್ ಜಾಸ್ತಿ ಇದ್ದಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಬರುತ್ತೆ. ಅದಕ್ಕೆ ಜ್ಞಾನ ವಿಜ್ಞಾನ. ನಾನು ತದರ್ಥಂ ಪ್ರಾಥಮ್ಯೇನ ಪ್ರತಿ ರಸೋಹಂ ಇತ್ಯತಃ ಪ್ರಾಕ್ತನ ಗ್ರಂಥ ಸಂಗ್ರಹಾಯ ಆದಿಪದಂ. ಇಲ್ಲಿಯಿಂದ ರಸೋಹಂ ಅಪ್ಸು ಕೌಂತೆಯ ಅನ್ನಲ್ಲಿವರೆಗೂ ಜ್ಞಾನ, ಅಲ್ಲಿಂದ ವಿಜ್ಞಾನ ಅಂತ ಎರಡು ಭಾಗ ಇದೆ. ತತ್ ಕಿಂ ನಾಸ್ತೇವ ಇತ್ಯ ಮಹತ್ವತ್ವನ ಹೇಳಲೇ ಇಲ್ವಲ್ಲ ಇಲ್ವಾ ಅಂತ ಕೇಳಿದರೆ, ಇತ್ಯತಃ ಇದೆ ಮಹತಃ ಅಹಂಕಾರೇ ಅಹಂಕಾರ ಶಬ್ದಾರ್ಥೇ ಅಂತರ್ಭಾವ. ಅಹಂಕಾರ ಅನ್ನೋ ಪದ ಉಪಲಕ್ಷಿತವಾದ್ದರಿಂದ ಅದನ್ನು ಹೇಳಲಿಲ್ಲ ಅಂತ ತಿಳ್ಕೋಬಾರದು. ಕಾರ್ಯವಾಚಿನ ಅಹಂಕಾರ ಶಬ್ದೇನ ಕಾರಣಸ್ಯ ಮಹತೋಪಿ ಉಪಲಕ್ಷಣಮೇವ. ಕಾರ್ಯ ಅನ್ನೋದು ಅಹಂಕಾರ, ಮೊದಲು ಅವ್ಯಕ್ತ, ಅವ್ಯಕ್ತದಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ. ಸೊ ಕಾರ್ಯಕಾರಣಗಳಲ್ಲಿ ಅಭೇದ ಇಟ್ಕೊಂಡು ಕೆಲವು ಸರ್ತಿ ಏನು ಮಾಡ್ತಾರೆ? ಕಾರಣವನ್ನು ಹೇಳಿ ಕಾರ್ಯ ಬಿಟ್ಟುಬಿಡ್ತಾರೆ, ಕಾರ್ಯ ಹೇಳಿ ಕಾರಣ ಬಿಡ್ತಾರೆ. ಅರ್ಥ ಏನು ಅಂತ ಕೇಳಿದರೆ, ಎರಡು ಒಂದೇ ಅಂತ ಅರ್ಥ ಅಲ್ಲ. ಎರಡಕ್ಕೂ ಕಾರ್ಯಕಾರಣ ಭಾವ ಇರೋದ್ರಿಂದ ತುಪ್ಪ ಕೇಳಿದರೆ ಬೆಣ್ಣೆ ಕೊಟ್ಟರೆ ಅದು ತಪ್ಪು ಅಂತ ಕರೆಯೋದಿಲ್ಲ, ಆ ರೀತಿ ಅಂತ ಅರ್ಥ. ಕಾರ್ಯವಾಚಿನ ಅಹಂಕಾರ ಶಬ್ದೇನ ಕಾರಣಸ್ಯ ಮಹತೋಪಿ ಉಪಲಕ್ಷಣಮೇವ. ಕಾರ್ಯನೇ ಹೇಳಿದ ಮೇಲೆ ಕಾರಣ ಇದೆ ಅಂತ ಅರ್ಥ. ನತ್ತು ಅಭಾವ ಇತ್ಯರ್ಥ, ನತ್ತು ಅಭಾವ ಇತ್ಯರ್ಥ. ಯಾರ ಅಂಗಡಿಗೆ ಏನೋ ವ್ಯಾಪಾರಕ್ಕೆ ಹೋದರೆ ಏನರ್ಥ? ದುಡ್ಡಿದೆ ಅಂತ ಅರ್ಥ. ಇಲ್ಲ ಹೋದ್ರೆ ಪುಣ್ಯಕ್ಕೆ ದುಡ್ಡಿದೆ ಅಂತ ನ್ಯಾಯವಾಗಿ ಕೇಳಿದ್ವಿ. ಐದಾರು ದಿನ ಕೈ ಕೊಟ್ಟರೆ ಏನು ಮಾಡ್ತಾನಾಗ? ನೀವು ದುಡ್ಡಿದೆ ಅಂತ ಕೇಳ್ತಾರೆ. ಇಲ್ಲದವ್ರು ಏನರ್ಥ? ಇಲ್ಲವ್ರು ಏನು ಮಾಡೋದಿಲ್ಲ, ಅವ್ರೇನಂತ ಅರ್ಥ ಕೇಳಿದ್ರೆ ದುಡ್ಡಿದೆ ಆದರೆ ಇಲ್ಲದ್ರೆ ಬರ್ತಿದ್ದೆ ಯಾಕೆ ಅಂತ ಅವನು ಹೇಳ್ತಾನೆ. ಹೌದಾನೆ? ಇವನು ಪ್ರಶ್ನೆ ಮಾಡ್ಬೇಕು, ಉತ್ತರ ಅಲ್ಲೇ ಇರುತ್ತೆ. ಅದು ಬಂದ ಅಂದ್ರೆ ಹಾಗೆ ಅರ್ಥ. ಊಟಕ್ಕೂ ಹಸಿವೆ ಆಗಿದೆ ಕೆಲವೆಲ್ಲ, ಅಂಡರ್ಸ್ಟುಂಡ್ ಕೆಲವು, ಅದು ಮತ್ತೆ ಹೇಳಬೇಕಾಗಿಲ್ಲ. ಕಾರ್ಯವಾಸಿ ಮಾಚಿನ ಅಹಂಕಾರ ಶಬ್ದೇನ ಕಾರಣಸ್ಯ ಮಹತೋಪಿ ಉಪಲಕ್ಷಣಮೇವ ಮತ್ತು ಅಭಾವ ಇತ್ಯರ್ಥ. ಅಪೇಯಂ, ಮುಂದೇನಾಯಿತು? ಭಾವದೀಪ. ಅಪರೇಯಂ ಅತ ಹಿತಸ್ತ್ವನ್ಯಾಂ ಪ್ರಕೃತಿ ವಿಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇದು ಫಸ್ಟ್ ಸ್ಟೆಪ್. ಇದು ಇದೆಲ್ಲ ಏನಿದು? ಅಪರಾಯಂ, ಇದು ಅಪರ ಪ್ರಕೃತಿ. ಇದು ಇದು ಅಪರ ಪ್ರಕೃತಿ. ಅನ್ಯಾಂ ವಿಧಿ ಮೇ ಪರಾಂ, ಇನ್ನೊಂದು ಪ್ರಕೃತಿ ಇದೆ ಅದು ಪರಾಪ್ರಕೃತಿ. ಇದು ಅಪರ ಪ್ರಕೃತಿ. ಮುಂದೆ ಹೇಳೋದು ಪರಾಪ್ರಕೃತಿ. ಅಪರ ಅಂದರೆ ಸೆಕೆಂಡರಿ, ಪರ ಅಂದರೆ ಪ್ರೈಮರಿ. ಇದು ಅಪರಾಪ್ರಕೃತಿ. ಅದ್ರ ಪ್ರಕೃತಿ ಇದೆ, ಅದರಲ್ಲಿ ಒಂಬತ್ತು ಭಾಗ ಅಂತ ಅರ್ಥ ಇದಕ್ಕೆ. ಇದು ಜಡಪ್ರಕೃತಿ, ಅದಕ್ಕೆ ಅಪರ ಅಂತ ಕರೀತಾರೆ. ಪರಾಂ, ಇನ್ನೊಂದು ಶ್ರೇಷ್ಠ ಪ್ರಕೃತಿ ಇದೆ. ಯಾವುದು ಅಂದರೆ ಜೀವಭೂತಾಂ, ಚೇತನ ಪ್ರಕೃತಿ ಇದೆ. ಚೇತನ ಪ್ರಕೃತಿ ಮಹಾಲಕ್ಷ್ಮಿ ಅಂತ. ಇದಿಷ್ಟು ಪ್ರಕೃತಿ ಜಡ ಪ್ರಕೃತಿ, ಮೂಲ ಜಡ ಪ್ರಕೃತಿ, ಅದರ ಭಾಗಗಳಿದು. ಪರಾಪ್ರಕೃತಿ ಅಂದರೆ ಯಾವುದು? ಜೀವಭೂತಾಂ, ಚೇತನ ಪ್ರಕೃತಿ. ಅದೇನದು? ಇದಕ್ಕಿಂತ ಭಾರಿ ದೊಡ್ಡದು. ಯಯೇದಂ ಧಾರ್ಯತೆ ಜಗತ್, ಇಡೀ ಜಗತ್ತನ್ನೆಲ್ಲ ಧರಿಸಿರೋದು ಯಾವುದು ಅಂದರೆ ಅಪರ ಪ್ರಕೃತಿಯೇ. ಜಗತ್ತಿಗೆಲ್ಲ ಮುಖ್ಯ ಆಧಾರ ಯಾವುದು? ಜಡ ಪ್ರಕೃತಿ. ಅದಕ್ಕೂ ಆಧಾರ ಯಾರು? ತಾನು. ಮೂರು ಸ್ಟೇಜ್ ಇದು: ಜಡ ಪ್ರಕೃತಿ, ಚೇತನ ಪ್ರಕೃತಿ, ಆಮೇಲೆ ಪರಮಾತ್ಮ. ಇದೆಲ್ಲ ಜ್ಞಾನ ಇದೆ. ಇಷ್ಟು ಗೊತ್ತಾದರೆ ಜ್ಞಾನ ಬಂದಿದೆ ಅಂತ ಅರ್ಥ. ಅಪರೇಯಂ ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾಯಿದಂ ಧಾರ್ಯತೆ ಜಗತ್. ಅಪರ ಅಂದರೆ ಅನುತ್ತಮ. ಪ್ರಕೃತಿ ಎಂಬುದು ಜಡ, ಆದ್ದರಿಂದ ಸೆಕೆಂಡರಿ. ಅನುತ್ತಮ ಅಂದರೆ ಭಾರಿ ಶ್ರೇಷ್ಠ. ವಕ್ಷ್ಯಮಾಣಮಪೇಕ್ಷಾ, ಇಲ್ಲಿ ಹೇಳಿ ಎಲ್ಲ ಪಕ್ಷ ಪದಾರ್ಥಗಳಿಗಿಂತ ಮಹಾಲಕ್ಷ್ಮಿ ಶ್ರೇಷ್ಠರು. ಜೀವಭೂತ ಅಂದರೆ ಶ್ರೀಹಿ, ಚೇತನ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಜೀವಾನಾಂ ಪ್ರಾಣಧಾರಿಣಿ, ಯಯಾ ಇದಂ ಧಾರ್ಯತೆ ಜಗತ್ ಅಂದ್ರೇನು? ಎಲ್ಲ ಜೀವನ ಧರಿಸಿರೋದು ಅಂತ ಅರ್ಥ. ಚಿದ್ರೂಪ ಭೂತ ಸರ್ವದಾ ಸತಿ, ಸದಾ ಚೇತನ ಪ್ರಕೃತಿಯಾಗಿದ್ದು ಇಡೀ ಜಡ ಪ್ರಕೃತಿಯನ್ನು ಅದರ ಭಾಗ ವಿಭಾಗಗಳನ್ನು ಧರಿಸಿರ್ತಕ್ಕಂಥ ಚೇತನಕ್ಕೆ ಏನಂತ ಕರೀತಾರೆ? ಮಹಾಲಕ್ಷ್ಮಿ ಅಂತ ಕರೀತಾರೆ. ಜೀವ ಅಂದ್ರೆ ಏನು? ಚೇತನ. ಜೀವಭೂತ ಅಂದ್ರೆ ಏನು? ಚೇತನ ಪ್ರಕೃತಿ ಅಂತ ಅರ್ಥ. ಜೀವ ದೇವರಿಗೆ ಜೀವ, ಜೀವೋವಿನಯತಾ ಸಾಕ್ಷಿ, ಚೇತನ ಅಂತ ಅರ್ಥ. ಗೊತ್ತಾಯ್ತಾ? ಜೀವ ಅಂದ್ರೆ ಈಶ್ವರ ಕೋಟಿ ಪ್ರವಿಷ್ಟ ಅಲ್ಲ ಅಂತ ಅರ್ಥ ಅಲ್ಲ. ಇದೇ ಜಲ ಪ್ರಕೃತಿ ಇಷ್ಟು ದೊಡ್ಡದು, ಇದನ್ನು ವ್ಯಾಪಿಸ್ಬೇಕಾದ್ರೆ ಏನಾಗಿರ್ಬೇಕು? ಅದಕ್ಕೀಗ ಅಬೌದಟ್ಟಾಗಿರ್ಬೇಕು. ಜಲ ಪ್ರಕೃತಿ ಅವ್ಯಾಕೃತ ಆಕಾಶದಿಂದ ಹಿಡಿದು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅವ್ಯಾಕೃತ ಆಕಾಶದಿಂದ ಅದಕ್ಕಿಂತ ದೊಡ್ಡ ವ್ಯಾಪ್ತಿ ಇರಬೇಕು. ಅವ್ರು ಏನಾಗಿರ್ಬೇಕು? ಅವರು ಈಶ್ವರ ಕೋಟಿ ಪ್ರತಿಷ್ಠೆ ಆಗಲೇಬೇಕು, ಸರ್ವತ್ರ ವ್ಯಾಪ್ತತ್ವ ಇರಲೇಬೇಕು. ಏತನ್ ಮಹದ್ಭೂತಂ, ಮುಂದೆ ಹೇಳಬೇಕು. ಬೃಹದಾಂಡದಲ್ಲಿ ಹೇಳ್ತಾರೆ ಮಹಾಲಕ್ಷ್ಮಿನ, ಏತತ್ ಮಹದ್ಭೂತಂ, ಇದು ಮಹದ್ಭೂತಂ. ಇನ್ನೂ ಮಹದ್ಭೂತಂ ಅಂದರೆ ನಾರಾಯಣ. ಏಕೋ ವಿಷ್ಣುರು ಮಹದ್ಭೂತಂ, ನಾರಾಯಣ ಭಾರಿ ದೊಡ್ಡ ಮಹದ್ಭೂತ. ಪ್ರಮೇಯ ದೀಪಿಕಾ, ಅಪರ ಶಬ್ದಸ್ಯ ಅನೇಕ ಅರ್ಥತ್ವಾತ್ ವಿವಕ್ಷಿತ ಅರ್ಥ ಮಹಾ ಅಪರೇತಿ. ಅಪರ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಇಲ್ಲಿ ಏನರ್ಥ ಅಂದರೆ ಇದು ಜಡ ಪ್ರಕೃತಿ ಅಂತ ಅಷ್ಟೇ ಅರ್ಥ. ಅನುತ್ತಮ ಅಪರ ಅಂದರೆ ಉತ್ತಮ, ಅನುತ್ತಮ ಉತ್ತಮವಲ್ಲದ್ದು ಸೆಕೆಂಡರಿ. ಅಪರಿ ಅನುತ್ತಮತ್ವಸ್ಯ ಸಾಪೇಕ್ಷತ್ವಾತ್ ಕಿಮಪೇಕ್ಷೆಯ ಇತ್ಯತಃ ವಕ್ಷ್ಯಮಾಣಮಿತಿ ಹೇಳ್ತಾರೆ. ಅನುತ್ತಮ ಅನ್ನೋದು ಉತ್ತಮ ಅನುತ್ತಮ ಎರಡು ರಿಲೇಟಿವ್ ಟರ್ಮ್ಸ್. ಸಾಪೇಕ್ಷ ಅಂದ್ರೆ ಏನು? ರಿಲೇಟಿವ್ ಟರ್ಮ್ಸ್. ಇದು ಕಡಿಮೆ ಅಂತಷ್ಟು ಯಾವುದಕ್ಕಿಂತ ಕಡಿಮೆ, ಶ್ರೇಷ್ಠ ಅಂದರೆ ಯಾವುದಕ್ಕಿಂತ ಶ್ರೇಷ್ಠ, ಇದು ಅಪರ ಪ್ರಕೃತಿ ಅಂದರೆ ಯಾವುದಕ್ಕಿಂತ ಅಂದರೆ ಪರಪ್ರಕೃತಿಗಿಂತ ಅಂತ ಅರ್ಥ. ಪರಪ್ರಕೃತಿ ಯಾವುದು ಅಂದರೆ ಚೇತನ. ಸೊ ಸಾಪೇಕ್ಷತ್ವ ಕಿಮಪೇಕ್ಷೆ ಇತ್ಯತಃ ವಕ್ಷ್ಯಮಾಣ ಮಿತಿ, ವಕ್ಷ್ಯಮಾಣವಾದ ಚೇತನ ಪ್ರಕೃತಿಗಿಂತ ಕಡಿಮೆ. ಸನ್ನಿಧಾನಾದಿತಿ ಭಾವ ಜೀವಲಕ್ಷಣ. ಇದು ಸೈನ್ಸ್ ಏನಾಗಿದೆ, ಜಡ ಪ್ರಕೃತಿ ಸ್ಟಾಪ್ ಆಗಿಬಿಡೋದು, ಮುಂದೆ ಹೋಗೋದಿಲ್ಲ. ಜಡ ಪ್ರಕೃತಿ ಪುರುಷ ಪ್ರಕೃತಿಗಳಲ್ಲಿ ಪ್ರಕೃತಿ ಜಿಜ್ಞಾಸೆ ಅಷ್ಟೇ ಮಾಡೋದು ಸೈನ್ಸ್, ಪುರುಷ ಜಿಜ್ಞಾಸೆ ಮಾಡೋದು ಯಾವುದು ಅದು ಶಾಸ್ತ್ರ. ಇದನ್ನ ಅರ್ಥ ಮಾಡ್ಕೊಂಡು ಆಫೀಸಿನ ಕಟ್ಟಡ ನೋಡಿದರೆ ಅದು ಜಡ ಪ್ರಕೃತಿ, ಆಫೀಸರ್ ನೋಡಿದರೆ ಅದು ಚೇತನ ಪ್ರಕೃತಿ. ಆಫೀಸರ್ ಚೇತನ, ಇದು ಕೆಲಸ ಆಗೋದು ಯಾರಿಂದ, ಜಡದಿಂದ ಚೇತನದಿಂದ? ಆಫೀಸ್ಗೆ ಹೋಗಿ ಬಂದ ಕೆಲಸ ಆಯ್ತಾ ಇಲ್ಲ, ಆಫೀಸರ್ ಕಂಡು ಬಂದ ಕೆಲಸ ಆಯ್ತು. ಅದಕ್ಕೆ ಜಡ ಇಲ್ಲೆಲ್ಲಿ ಹೇಳ್ತಾರೋ ಜಡದ ಅಭಿಮಾನಿ ದೇವತೆ ಅಂತ. ಅದು ತಿಳ್ಕೊಂಡು ತೀರಾ ಕಾಮನ್ ಸೆನ್ಸ್ ಅದು, ಲೋಕದಲ್ಲಿ ಎಲ್ಲ ಫಾಲೋ ಮಾಡ್ತಾರೆ. ಹಾಗೆ ಶಾಸ್ತ್ರಕ್ಕೆ ಬಂದಾಗ ಏನು ಮಾಡಿಬಿಡ್ತಾರೆ, ಸ್ಟಾಪ್ ಮಾಡಿಬಿಡ, ಅಲ್ಲಿಗೆ ನಿಲ್ಲಿಸಿಬಿಟ್ಟು ಅದನ್ನು ಮುಂದಕ್ಕೆ ಹೋಗೋದೇ ಇಲ್ಲ. ಜೀವ ಚೇತನ ಅಂದರೆ ಜೀವ ಅಲ್ಲ, ಜಡ ಅಲ್ಲದ್ದೆಲ್ಲ ಚೇತನ, ಪರಮಾತ್ಮನೂ ಚೇತನ. ಅದಕ್ಕೆ ಉತ್ತರ ಕೊಟ್ಟರಲ್ಲ. ಜೀವ ಅಂತ ಜೀವ ಶಬ್ದಕ್ಕೆ ಎರಡು ಅರ್ಥ, ಜೀವ ಅಂದರೆ ಜೀವ ಅಂತ ಅರ್ಥ, ಚೇತನ ಅಂತ ಇನ್ನೊಂದು ಅರ್ಥ. ಆ ಚೇತನ ಅರ್ಥದಲ್ಲಿ ಜೀವ ಅವರು, ಅರ್ಥ ಆಯ್ತಾ? ಲೈಫ್ ಇದೆ ಅಂತ ಕರಿತೀವಿ, ಲೈಫ್ ಬೇರೆ ಮತ್ತೆ ಜೀವ ಬೇರೆ. ಲೈಫ್ ಅಂತಷ್ಟು ಏನಾಯ್ತು, ಇದು ಪರಮಾತ್ಮನ ಎಲ್ಲರೂ ಲೈಫೇ, ಗೊತ್ತಾಯ್ತಾ? ಬರೀ ಜೀವ ಅಂತ ಹೇಳಿದಾಗ ಲೈಫ್ನಲ್ಲಿ ಅಸ್ವತಂತ್ರ ಚೇತನ. ಇಲ್ಲಿ ಜೀವ ಶಬ್ದಕ್ಕೆ ಮುಖ್ಯವಾದ ಅರ್ಥ ಏನು ಅಂದರೆ ಚೇತನ ಅಂತ ಅಷ್ಟೇ ಅರ್ಥ. ಆದ್ದರಿಂದ ತತ್ವಕ್ಕೇನಂತ ಮಾಡಿದರು, ಚೇತನ ಅಚೇತನ ಅಂತ ಮಾಡಿದರು, ಸ್ವತಂತ್ರ ಅಸ್ವತಂತ್ರ. ಚೇತನ ಅಚೇತನತ್ವೇನ ಭಾವೋಪಿ ದ್ವಿವಿಧೋ ಮತಃ ನಿತ್ಯ ದುಃಖ. ಅಲ್ಲಿ ಚೇತನ ಅಚೇತನ ಅಂತ ಎರಡು ಭಾಗ, ಅದರ ದುಃಖ ಸ್ಪೃಷ್ಟಂ ತದ ಸ್ಪೃಷ್ಟಂ ಇತಿ ದ್ವೈದೈವ ಚೇತನಂ ಚೇತನಂ. ಅದರಲ್ಲಿ ನಿತ್ಯ ದುಃಖ ರಮಾಣೇತು ಸ್ಪೃಷ್ಟ ದುಃಖ ಸಮಸ್ತಶ. ಅವ್ರು ನೆನ್ಪಿಟ್ಕೊಂಡಿರ್ಬೇಕು, ಅವೆಲ್ಲ ವಿಷ್ಣು ಸಹಸ್ರಾಮಾದಿಗಳು ಹೇಗೆ ಬರಬೇಕು, ತತ್ವಸಂಖ್ಯಾ ಹೇಗೆ ಬಂದುಬಿಟ್ರೆ ಸಮಸ್ಯೆನೇ ಬರೋದಿಲ್ಲ. ಹಾಗೆ ಪಾರಾಯಣಕ್ಕೆ ಅದನ್ನು ಉಪಯೋಗಿಸ್ಬೋದು, ಸ್ತೋತ್ರ ಅದು ಕೂಡ. ಅವೆಲ್ಲ ತತ್ಸಂಖ್ಯಾನ ಪಾರಾಯಣ ಮಾಡಿದ್ರೆ ಸ್ತೋತ್ರ ಪಾರಾಯಣ ಇದೆ. ತತ್ಸಂಖ್ಯಾನ ತತ್ವ ಎಲ್ಲವೂ ಕೂಡ ಆಚಾರ ಗ್ರಂಥಗಳು ಶಾಸ್ತ್ರ ಎಲ್ಲವೂ ಏನವು? ಸ್ತೋತ್ರ ಅಂದ್ರೆ ಏನು? ಇರೋದನ್ನು ಹೇಳೋದು ಅಂತ ಅರ್ಥ. ವಿದ್ಯಮಾನ ಗುಣಕಥನಂ ಸ್ತುತಿ ಅಷ್ಟೇ. ಸತ್ಯ ಹೇಳಿದ್ರೆ ಏನಾಗುತ್ತೋ ಸ್ತೋತ್ರ ಆಗಿಬಿಡುತ್ತೆ. ಆದ್ರಿಂದ ಆ ಸ್ತೋತ್ರ ಅಲ್ಲ ಅಂತ ಹೇಳ್ಕೊಳಕ್ ಹೋಗ್ಬಾರ್ದು. ತುಂಬಾ ದಿನ ಕಾರ್ಯತಿ ಮಾಡ್ಕೊಂಡು ಏನ್ ಮಾಡ್ಬಿಡ್ತಾರೆ, ಇವೆಲ್ಲ ಹೇಳಿ ಟೈಮೇ ಆಗಿಬಿಡುತ್ತೆ, ಶಾಸ್ತ್ರ ಒಳಕ್ಕೆ ಆಗಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಅದನ್ನು ಮಾಡ್ಕೋಬೇಕು. ಶಾಸ್ತ್ರ ಭಾರಿ ದೊಡ್ಡದಾದ್ರಿಂದ ವಿಭಾಗ ಮಾಡ್ಕೋಬೇಕು. ದಿವಸಕ್ಕೆ ಇಷ್ಟಿಷ್ಟು ಪಾರಾಯಣ ಅಂತ ಹೇಳಿದ್ರೆ ಮೆಕ್ಯಾನಿಕಲಿ ಮಾಡೋದ್ರ ಬದಲು ಚೇಂಜ್ ಕೆಲವೊಂದು ಸಂಧ್ಯಾ ಒಂದೇ ಕಾಮನ್ ಫ್ಯಾಕ್ಟರ್ ಮಾಡಿಬಿಟ್ರು, ಅದನ್ನು ಬಿಡಾಗಿಲ್ಲ. ಈ ಪಾರಾಯಣದಲ್ಲಿ ಏನು ಮಾಡ್ಬೇಕು, ನಾವಾಗ ವಿಭಾಗ ಮಾಡ್ಕೋಬೇಕು, ಎಲ್ಲ ಕವರ್ ಆಗಬೇಕು. 37 ಗಂಟೆನ ಕವರ್ ಆಗೈತೆ ಮಾಡಿಕೊಂಡ್ರೆ ಅದು ಉಳಿತು, ಇಲ್ದವ್ರು ಏನಾಗುತ್ತೆ, ಇದು ಬಂದಿದ್ದು ಹಾಗೆ ಬರುತ್ತೆ, ಉಳಿದು ಬರೋದೇ ಇಲ್ಲ, ಹಾಗಾಗಿ ಹೋಗ್ಬಿಡುತ್ತೆ. ಊಟಕ್ಕೆ ಬಡಿಸಿ ಎಲ್ಲದನ್ನು ಹಾಕ್ಬಿಡ್ತಾನಲ್ಲ, ಹಾಗೆ ಬಡಿಸಿದ್ದ ಊಟ ಮುಗಿದ್ರೊಳಗೆ ಅದು ಯಾವಾಗ ಊಟ ಯಾವ್ದು ತಿನ್ನಕ್ಕೆ ಬರೋಳ ಬತ್ತೆ, ಯಾವಾಗ ತಿನ್ಬೇಕನ್ನ ಉತ್ತರ ಪೋಷಣ ತೊಗೊಳಕ್ಕೆ ಮುಂಚೆ ತಿನ್ಬೇಕು, ಪ್ರಾಣ ಹೋಗೋದಕ್ಕಿಂತ ಮುಂಚೆ ಎಲ್ಲ ಓದಿರ್ಬೇಕು, ಗೊತ್ತಾಯ್ತಾ? ಆಮೇಲೆ ಓದ್ತೀನಿ, ಆಮೇಲೆ ಯಾವಾಗ ತಿನ್ನೋದನ್ನ ಎಲ್ಲ ಎಲ್ಲ ಹಾಗೆ ಇಟ್ಕೊಬಿಟ್ರೆ ತಿನ್ನೋದು ಯಾವಾಗ, ಅದಕ್ಕೊಂದು ಪ್ರಯಾರಿಟಿ ಇದೆ ಯಾವ್ದು ತಿನ್ಬೇಕು ಅಂತ ಹೇಳ್ಬಿಟ್ಟು. ಅದು ಮೊದಲು ಸ್ವೀಟ್ ತಿಂತಾನೆ, ಸ್ವೀಟ್ ಅಂದರೆ ಮಧು, ಮಧು ಅಂದರೆ ಆನಂದ. ಮೊದಲು ಶಾಸ್ತ್ರ ಓದು ಶುರು ಮಾಡ್ಬೇಕು ಅಲ್ಲಿಂದ, ಸ್ವಲ್ಪ ಅವರು ಮೊದಲು ಓದ್ತಾರೆ, ಆಮೇಲೆ ಲೌಕಿಕ ಕೂಡ ಮೊದಲು ಓದ್ತಾರೆ, ಆಮೇಲೆ ಓದೋದಿಲ್ಲ, 50 ಯಾರು ಓದೋದಿಲ್ಲ, ಫಸ್ಟ್ ಓದ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಜ್ಞಾನಕ್ಕೆ ಏನು ಕೊಡಬೇಕಾದ್ರಿಂದ, ಜ್ಞಾನದಿಂದನೇ ಲೈಫ್ ಶುರುವಾಗೋದು, ಜ್ಞಾನದಿಂದ ಲೈಫ್ ಶುರುವಾಗುತ್ತೆ. ಆದ್ದರಿಂದ ಜಡಜ್ಞಾನದಿಂದ ಹೇಗೆ ನಮಗೆ ಜೀವನೋಪಾಯ ಸಿಗುತ್ತೋ, ಚೇತನ ಜ್ಞಾನದಿಂದ ಹಾಗೆ ಮೋಕ್ಷದ ದಾರಿ ಸಿಗೋದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅದನ್ನೇ ಪ್ರಹ್ಲಾದ ಕೌಮಾರ ಆಚರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅಪರ ಶಬ್ದಸ್ಯ ಅನೇಕ ಅರ್ಥತ್ವಾದ ವಿವಕ್ಷಿತ ಅರ್ಥಮಾಹ ಅಪರೇತಿ ಅನುತ್ತಮತ್ವಸ್ಯ ಆಯಿತು ಜೀವಭೂತೇತಿ ಕಥಂ ಸಾ ಜೀವಲಕ್ಷಣಂ ಜೀವತ್ವಂ ವಾ ಪ್ರಾಪ್ತಾಂ ಇತಿ ವ್ಯಾಖ್ಯಾನ ನಿರಾಸಾರ್ಥಮಾಹ ಜೀವಭೂತೆ. ಅವರು ಯಥಾ ಪ್ರಕಾರ ಏನು ಮಾಡ್ತಾರೆ, ಜೀವಭೂತ ಪರಮಾತ್ಮ ಜೀವನಾಗಿ ಬಂದುಬಿಟ್ಟಿದ್ದಾನೆ ಅಂತ ತಲೆ ತೋಚಿದ ಅರ್ಥ ಬರೀತಾರೆ. ಹಾಗಲ್ಲ, ಚೇತನ ಅಂತ ಅಷ್ಟೇ ಅರ್ಥ. ಕಥಂ ಸಾ ಜೀವಭೂತ ಇತ್ಯತಃ ಆಹಾ ಜೀವ ಅಂದರೆ ಜೀವನಪ್ರದ ಪ್ರಾಣಧಾರಿಣಿ ಅಂತ ಅರ್ಥ. ಎಲ್ಲ ಜೀವಜಾತಕ್ಕೆ ಪ್ರಾಣ ಕೊಡೋದ್ರಿಂದ ಮಹಾಲಕ್ಷ್ಮಿಗೂ ಜೀವ ಅಂತ ಹೆಸರು. ಪ್ರಾಣಧಾರಿಣಿ ದೇವ ಉಕ್ತೆ ಸ್ವಪ್ರಾಣಧಾರಿಣಿ ಇತಿ ಪ್ರತೀತಿ ಸ್ಯಾತ್. ಪ್ರಾಣಧಾರಿಣಿ ಅಂದರೆ ಯಾರು ಪ್ರಾಣಧಾರಿಣಿ ಅಂದರೆ, ತನ್ನ ನಿರಾಸಾರ್ಥ ಮುಕ್ತಂ ಜೀವಾನಾಮಿ, ಎಲ್ಲ ಜೀವಿಗಳಿಗೂ ಕೂಡ ಪ್ರಾಣ ಉಳಿಸ್ತಕ್ಕಂಥವಳು. ಸರ್ವ ಜೀವ ದೇಹೇಶು ಸ್ಥಿತ್ವ ತದೀಯಾನ್ ಪ್ರಾಣಾನ್ ತತ್ರ ಧಾರಯತಿ ಇತ್ಯರ್ಥ. ಎಲ್ಲ ಜೀವರ ದೇಹದೊಳಗಿತ್ತು, ಸ್ವರೂಪ ದೇಹದೊಳಗೂ ಇದ್ದು, ಬರೀ ಹಾಗೀಗಲ್ಲ, ಸ್ವರೂಪ ದೇಹದೊಳಗೂ ಇದ್ದು ಬಿಟ್ಟು ಮಹಾಲಕ್ಷ್ಮಿ ಏನ್ ಮಾಡ್ತಾರೆ, ಪ್ರಾಣಧಾರಣ ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ಮಹತ್ವ ಇದೆ. ಸ್ವಪ್ರಾಣಧಾರಿಣಿ ಇತಿ ಕುತೋ ನಶ್ಯಾತ್ ಇತ್ಯತಃ ಚಿದ್ರೂಪೇತಿ ಜ್ಞಾನಾತ್ಮಕ ವಿಗ್ರಹವತಿ. ಅವರು ಬೇರೆ ಪ್ರಾಣಧಾರಣೆ ಮಾಡೋ ನೆಸ್ಸಿಟಿ ಇಲ್ಲ, ಯಾಕೆ ಅವ್ರ ಸ್ವರೂಪನೇ ಜ್ಞಾನ ಸ್ವರೂಪ. ಅವರಿಗೆ ಅಪ್ರಾಕೃತ ಶರೀರ ಇದೆಯೇ ಹೊರತು ಯಾವುದಿಲ್ಲ, ಇಲ್ಲೇ ಇಲ್ಲ. ಆದ್ದರಿಂದ ಅವರಿಗೆ ಇನ್ನೊಂದು ದೇಹ ತಗೊಂಡು ಪ್ರಾಣ ಇಟ್ಕೊಂಡು ಏನು ಮಾಡಬೇಕಾಗಿಲ್ಲ ಅವರು. ಯದ್ವಾ ಜೀವ ಪ್ರಾಣಧಾರಣೆ, ಇನ್ನೇ ಕೋಟ್ ಮಾಡ್ತಾರೆ ಡೈರೆಕ್ಟ್ ಧಾತು ಪಾಠ. ಜೀವ ಶಬ್ದಕ್ಕೆ ವಿಜೀವ ಅಂತ ಅಷ್ಟೇ ಇರ್ತಾರೆ, ಪ್ರಾಣಧಾರಣ, ಪ್ರಾಣ ಇರೋದೆಲ್ಲ ಜೀವನೇ. ಅದು ಮಹಾಲಕ್ಷ್ಮಿನೋ ಜೀವ, ಪರಮಾತ್ಮನೋ ಜೀವ. ಇತ್ಯತೋ ಚೇತನ ಅಂತ ಅರ್ಥ. ಇತ್ಯತೋ ಜೀವ ಶಬ್ದಸ್ಯ ಯೌಗಿಕಾರ್ಥ ಮುಕ್ತ, ಅದು ರೂಢಾರ್ಥ. ಜೀವ ಅಂದರೆ ಸಾಮಾನ್ಯ ಚೇತನ ಅಂಬುದು ರೂಢಾರ್ಥ. ಪ್ರಾಣ ಇರೋದೆಲ್ಲ ಚೇತನ ಅಂಬುದು ಯೌಗಿಕಾರ್ಥ. ಯೌಗಿಕಾರ್ಥ ಅಂದ್ರೆ ಅವಯವಶಃ ಬರತಕ್ಕಂಥ ಅರ್ಥ. ಗೌಣಿ ಮೃತ್ಯಂ ಆಶ್ರಿತ್ಯ ಅರ್ಥಾಂತರ ಮನೇನ ಮುಕ್ತಂ, ಅದು ಗೌಣಿ ವೃತ್ತಿ, ಇದು ಪ್ರಧಾನ ವೃತ್ತಿ. ಭೂತ ಶಬ್ದಸ್ಯ ಸರ್ವದಾ ಸತ್ವವಾಚಿತ್ವೇ ಪ್ರಯೋಗಂ ದರ್ಶಯಿತಿ ಏತದಿತಿ. ಭೂತ ಅಂದರೆ ಇರೋದು, ಜೀವ ಅಂದರೆ ಪ್ರಾಣ ಇದ್ದಿರೋದು. ಡಿಫ್ರೆನ್ಸ್ ಇದೆ. ಎಲ್ಲ ವಸ್ತು ಇದ್ದುಬಿಟ್ಟು ಸಾಕು ಭೂತ ಅಂತ ಹೆಸರು ಅದಕ್ಕೆ. ಅದು ಜೀವ ಆಗ್ಬೇಕಾದ್ರೆ ಏನಾಗಬೇಕದು, ಪ್ರಾಣ ಇರಬೇಕು. ಅದಕ್ಕೆ ಪ್ರಕೃತಿ ಅಪೇಕ್ಷೆ ಶ್ರೇಯ ಪರತ್ವೋಪಾದನಾರ್ಥಂ ಏತತ್. ಜಡ ಪ್ರಕೃತಿ ಎಷ್ಟು ಕಡಿಮೆ, ಮಹಾಲಕ್ಷ್ಮಿ ಎಷ್ಟು ಶ್ರೇಷ್ಠ ಅಂತ ಹೇಳೋದಕ್ಕೋಸ್ಕರ ಈ ಮಾತನ್ನು ತಿಳಿಸಿದ್ದಾರೆ. ಇದಕ್ಕೆಲ್ಲ ಆಧಾರ ಕೊಡ್ತಾರೆ. ಜಗಾದ ಚ ಕೊಟೇಶನ್ ಇದೆ. ಪ್ರಕೃತಿ ದ್ವೇತು ದೇವಸ್ಯ ಜಡ ಜೈವ ಅಚಡ ತಥಾ ಅವ್ಯಕ್ತಾಖ್ಯಾ ಜಡ ಸಾ ಚ ಸೃಷ್ಟ್ಯ ಭಿನ್ನ ಅಷ್ಟಥಾ ಪುನಃ ಮಹಾನ್ ಬುದ್ಧಿ ಮನಶ್ಚೈವ ಪಂಚಭೂತಾನಿ ಚ ಇತಿ ಅವರಾಸ ಜಡ ಶ್ರೀಶ್ಚ ಪರೇಯಂ ಧಾರ್ಯತೆ ತಯಾ ಚಿದ್ರೂಪಾಸಾತ್ವನಂತ ಚ ಅನಾದಿ ನಿಧನಾ ಪರಾ ಯತ್ಸಮಂತೋ ಪ್ರಿಯಂ ಕಿಂಚಿತ್ ನಾಸ್ತಿ ವಿಷ್ಣೋರ್ ಮಹಾತ್ಮನಃ ನಾರಾಯಣಸ್ಯ ಮಹಿಷಿ ಮಾತಾ ಸಾ ಬ್ರಹ್ಮಣೋಪಿಹಿ ತಾಭ್ಯಾಮಿದಂ ಜಗತ್ಸರ್ವಂ ಹರಿಸೃಜತಿ ಭೂತರಾಟ್ ಇತಿ ನಾರದೀಯೇ. ಅದಿಷ್ಟು ನಾಳೆ ಇದು ಹೇಳಿದ್ದಕ್ಕೆಲ್ಲ ಕೊಟೇಶನ್ ಕೊಟ್ಟು ಅದಕ್ಕೆ ಅರ್ಥ ಹೇಳ್ತಾರೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಚಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾತ್ವೇನ ಸದಾ ನಿರಸ್ತ ಕುಹಕಂ.